ಜಗದಗಧನಂಚ ವಾಸವೀಸೂನು ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಭಿಶುಮಾನ್ ಮರೀಚಿರ್ಬರುತಾಭಸ್ಮಿ ನಕ್ಷತ್ರಾಣಾಮಹಂ ಶಶಿ. ಅದರಲ್ಲಿ ವಿಷ್ಣು ಶಬ್ದಕ್ಕೆ ಅರ್ಥ ಹೇಳ್ತಾರೆ. ವಿಷ್ಣು ಅಂದರೆ ಏನು? ವಿಷ್ಣು ವಿಶ್ವಂ ವಿಷ್ಣು ಷಟ್ಕಾರ ಅಲ್ಲಿ ಅಷ್ಟೇ, ಬೇರೆ ಕಡೆ ಬರೆದಿಲ್ಲ, ಇಲ್ಲಿ ಬರೆದಿದ್ದಾರೆ. ಇದು ವಿಷ್ಣು ಸಹಸ್ರನಾಮ ಭಾಷ್ಯ. ವಿಷ್ಣು ಸರ್ವವ್ಯಾಪಿತ್ವ ಪ್ರವೇಶಿತ್ವಾದೇಹೇ, ಸರ್ವವ್ಯಾಪಿತ್ವ ಪ್ರವೇಶಿತ್ವಾದೇಹೇ ವಿಷ ಅಂತ ಧಾತುನಿಂದ ಬಂದಿರೋದದು. ನೋಡಿ, ವಿಶ್ವರು ವ್ಯಾಪ್ತವು ಅಂತ ಧಾತು, ವಿಶು ಪ್ರವೇಶನೆ ಅಂತ ಇನ್ನೊಂದು ಧಾತು. ಅದರಲ್ಲಿ ವ್ಯಾಪ್ತವು ಅಂತ ಬಂದಾಗ ವಿಷ್ಣು ಶಬ್ದಕ್ಕೆ ಸರ್ವವ್ಯಾಪಿತ್ವಾತ್ ಅಂತಾಯ್ತು. ವಿಶು ಪ್ರವೇಶನೆ ಅಂತ ಬಂದಾಗ ಪ್ರವೇಶಿತ್ವಾದೇಹೆ ಅಂತಾಯ್ತು. ಹೀಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅದಕ್ಕೆ ವಿಷ್ಣು. ಸರ್ವದರೊಳಗೂ ಪ್ರವೇಶ ಮಾಡ್ತಾನೆ, ಅದಕ್ಕೆ ವಿಷ್ಣು. ಯೋ ಅಂತಃ ಪ್ರವಿಶ್ಯ ಇತಿ ಚ ಪಠಂತಿ. ಹೀಗೆ ಧಾತುಕೋಶದಿಂದನೇ ಅರ್ಥ ಸಿದ್ಧ ಆಗುತ್ತೆ. ಇನ್ನು ಪ್ರಮಾಣ ವಿಸ್ತಾರ ಕೊಡ್ತಕ್ಕಂಥ ವಾಕ್ಯಗಳು ಅಂದರೆ, ಗತಿಶ್ಚ ಸರ್ವಭೂತಾನಾಂ ಪ್ರಜಾನಾಂ ಚಾಪಿ ಭಾರತ ವ್ಯಾಪ್ತೌ ಮೇ ರೋದಸಿ ಪಾರ್ಥ ಕಾಂತಿಶ್ಚಾಭ್ಯಧಿಕಾ ಮಮ ಅಧಿಹೂತ ನಿವಿಷ್ಟಶ್ಚ ತದಿಚ್ಛುಶ್ಚಾಸ್ಮಿ ಭಾರತ ಕ್ರಮಣಾಚಾಪಿ ಅಹಂ ಪಾರ್ಥ ವಿಷ್ಣುರಿತ್ಯಭಿ ಸಂಗಿತಃ ಇತಿ ಮೋಕ್ಷಧರ್ಮೇ. ಮೋಕ್ಷಧರ್ಮದೊಳಗೆ ಕೃಷ್ಣ ಅರ್ಜುನ ಪ್ರಶ್ನೆ ಮಾಡ್ತಾನೆ, ನಿನ್ನ ಹೆಸರುಗಳಿಗೆ ಅರ್ಥ ಹೇಳು ಅಂತ ಹೇಳಿದಾಗ ಹೇಳೋ ಪ್ರಸಂಗ ಇದು. ಅದರಲ್ಲಿ ಗತಿಶ್ಚ ಸರ್ವಭೂತಾನಾಂ ಪ್ರಜಾನಾಂಚಾಪಿ ಭಾರತ, ಎಲ್ಲ ಪ್ರಾಣಿಗಳಿಗೂ ಗತಿ, ಎಲ್ಲ ಪ್ರಜೆಗಳಿಗೂ ಗತಿ. ವ್ಯಾಪ್ತೌಮಯ ರೋದಸಿ ಪಾರ್ಥ, ನನ್ನ ವ್ಯಾಪ್ತಿ ದ್ಯಾವಾ ಪೃಥಿವಿ, ರೋದಸಿ ದ್ಯಾವಾ ಪೃಥಿವಿ, ವಿಶಿಷ್ಟವಾದ ಕಾಂತಿಯಿಂದ ಕೂಡಿದವನು. ಅಧಿಭೂತ ನಿವಿಷ್ಟಶ್ಚ, ಎಲ್ಲ ಅಧಿಭೂತಗಳಲ್ಲೂ ಪ್ರವೇಶ ಮಾಡಿದವನು. ತದಿಚ್ಛಿಶ್ಚಾಸ್ಮಿ ಭಾರತ, ಅವುಗಳಿಂದ ಲೋಕ ಕಲ್ಯಾಣವನ್ನು ಬಯಸುವವನು. ಕ್ರಮಣಾಚ್ಯಾಪ್ಯಹಂ ಪಾರ್ಥ, ಸರ್ವತ್ರ ಸಂಚಾರ ಮಾಡುವವನು. ಈ ಕಾರಣದಿಂದ ವಿಷ್ಣು ರೀತಿ ಅಭಿಸನ್ನಿತ ಇತಿ ಮೋಕ್ಷಧರ್ಮೇ. ಹೀಗೆ ವಿಷ್ಣು ಶಬ್ದಕ್ಕೆ ಅರ್ಥವನ್ನು ಹೇಳಿರೋದ್ರಿಂದ ಆದಿತ್ಯಾನ ಮಹಂ ವಿಷ್ಣು ಈ ಪ್ರಸಂಗದಲ್ಲಿ ವಿಷ್ಣು ಶಬ್ದದ ಅರ್ಥವನ್ನು ಹೇಳಿದರು ಆಚಾರ್ಯ. ಈ ಶಬ್ದ ವಿಶ್ವಂ ವಿಷ್ಣು ಷಟ್ಕಾರ ಬಂದಾಗಲೇ ವಿಷ್ಣು ಸಹಸ್ರನಾಮಕ್ಕೆ ತುಂಬ ಅರ್ಥ ಇದೆ, ಒಂದೊಂದು ನಾಮಕ್ಕೂ ನೂರು ಅರ್ಥ ಇದೆ ಅಂತ ಹೇಳ್ತಾ ವಿಶ್ವ ಶಬ್ದಕ್ಕೆ ಅರ್ಥ ಹೇಳಿದರು ಅಂತ ಹೇಳ್ತಾರೆ. ಮುಂದಿಂದೆ ವಿಷ್ಣು ಶಬ್ದ ದ್ವಿವಿಧಂ ವಿಭೂತಿ ರೂಪಂ, ಇಲ್ಲಿ ಕೆಲವು ವಿಶೇಷಾಂಶವನ್ನು ಹೇಳ್ತಾರೆ. ದ್ವಿವಿಧಂ ವಿಭೂತಿ ರೂಪಂ, ವಿಭೂತಿ ರೂಪ ಎರಡು ವಿಧವಾದದ್ದು. ಪ್ರತ್ಯಕ್ಷಂ ತಿರೋಹಿತಂಚ, ಪ್ರತ್ಯಕ್ಷಂ ಅಂದರೆ ಡೈರೆಕ್ಟ್, ತಿರೋಹಿತಂ ಅಂದರೆ ಇಂಡೈರೆಕ್ಟ್. ಅಂದರೆ ಪ್ರತ್ಯಕ್ಷಂ ಕಾಣೋದು, ತಿರೋಹಿತಂ ಕಾಣದೇ ಇರೋದು. ಅತ್ರ ವಿಷ್ಣುವಾದಿಕಂ ಪ್ರತ್ಯಕ್ಷಮಿತಿ ಜ್ಞಾಪಯಿತುಂ ತಚ್ಛಬ್ದಾನ್ ವ್ಯಾಕುರ್ವನ್ ಆದಿತ್ಯಾನಾಮಹಂ ವಿಷ್ಣು ಇತಿ ವಿಷ್ಣು ಶಬ್ದಂ ತಾವತ್ ಸಪ್ರಮಾಣಕಂ ವ್ಯಾಕರೋತಿ ವಿಷ್ಣುರಿತಿ. ವಿಭೂತಿ ರೂಪಗಳು ಏನಿದೆ ಇಷ್ಟು ಅಧ್ಯಾಯದಲ್ಲಿ ಬಂದಿವೆ, ಅದರಲ್ಲಿ ಎರಡು ಭಾಗ ಇದೆ. ಒಂದು ಸಾಕ್ಷಾತ್ ವಿಭೂತಿ ರೂಪಗಳು, ಕೆಲವು ಅಂತರ್ಯಾಮಿ ವಿಭೂತಿ ರೂಪಗಳು ಅಂತ ಎರಡು ಭಾಗ. ಇದರಲ್ಲಿ ವಿಷ್ಣು ಅಂತ ಪದ ಬಂತು, ಇದು ಸಾಕ್ಷಾತ್ ರೂಪ ಇದೆ, ಗೊತ್ತಾಯ್ತಾ. ಕೆಲವು ರುದ್ರಾಣಾಂ ಶಂಕರಶ್ಚಾಸ್ಮಿ, ಅದು ಸಾಕ್ಷಾತ್ ಅಲ್ಲ, ಅದು ಇದು ಡೈರೆಕ್ಟ್, ಅದು ಇಂಡೈರೆಕ್ಟ್. ಅದಕ್ಕೆ ಆಚಾರ್ಯರು ಮೊದಲಿಗೆ ವಿಷ್ಣು ಶಬ್ದ ಅನ್ನು, ವಿಷ್ಣು ಅಂತಕ್ಕಂಥ ರೂಪ ಸಾಕ್ಷಾತ್ ರೂಪ ಅಂತ ಹೇಳೋದಕ್ಕೋಸ್ಕರ ವಿಷ್ಣು ಶಬ್ದಂ ತಾವತ್ ಸಪ್ರಮಾಣಕಂ ವ್ಯಾಕೋರತಿ, ಪ್ರಮಾಣವನ್ನು ಕೊಟ್ಟು ಹೇಳಿದರು. ವಿಷ್ಣು ರೀತಿ ಸರ್ವ ಇತಿ ಯೋಗ್ಯತೆಯ ಸಂಬದ್ಧತೆ, ಸರ್ವ ಅನ್ನೋ ಪದ ಸೇರಿಸ್ಕೋಬೇಕು. ಅಲ್ಲಿ ಬರೀ ಏನಿದೆ, ವ್ಯಾಪ್ತವು ಅಂತಿದೆ, ಆಮೇಲೆ ಪ್ರವೇಶನೆ ಅಂತ ಇದೆ, ಅಷ್ಟೇ. ಸರ್ವ ಶಬ್ದ ಸೇರಿಸ್ಕೋಬೇಕು, ಸರ್ವವ್ಯಾಪಿತ್ವಾತ್ ಸರ್ವ ಪ್ರವೇಶಿತ್ವಾದೇಹೇ. ಒಂದೆರಡು ಗೃಹ ಪ್ರವೇಶ ಮಾಡ್ತಾನೆ, ಅದಕ್ಕೆ ವಿಷ್ಣು ಅಂತ ಕರೆಯೋದಿಲ್ಲ. ಸರ್ವತ್ರ ಪ್ರವೇಶ ಮಾಡಿದಾಗ ಏನಂತ ಹೆಸರು? ವಿಷ್ಣು. ಅದೇ ರೀತಿಯೇ ಒಂದು ಕಡೆ ವ್ಯಾಪಿಸಿದ್ದಾನೆ, ಅದು ಇದಲ್ಲ, ಏನಲ್ಲ, ಇವತ್ತು ಇಷ್ಟೆಲ್ಲ ಬೆಳಕಿದ್ದು, ಬೆಳಕೆಲ್ಲ ವ್ಯಾಪಿಸಿದೆ, ಇದಕ್ಕೆ ವಿಷ್ಣು ಅಂತ ಕರೆಯೋದಿಲ್ಲ. ಅಂತರ್ಬಹಿಷ್ಠತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿರ, ಅಂಥ ವ್ಯಾಪ್ತಿ ಯಾರಿಗಿದೆ? ವಿಷ್ಣುವಿಗೆ. ಅದಕ್ಕೇನು ಸೇರಿಸ್ಕೋಬೇಕು? ಸರ್ವ ಅಂತ ಸೇರಿಸಿದಾಗ ಸರ್ವ ವ್ಯಾಪಿತ್ವಾತ್ ಸರ್ವ ಪ್ರವೇಶಿತ್ವಾತ್ ವಿಷ್ಣು ಅಂತ ಅರ್ಥ. ಸರ್ವ ಇತಿ ಯೋಗ್ಯತೆಯ ಸಂಬದ್ಧತೆ ಆದಿಪದೇನ ವಕ್ಷ್ಯಮಾಣಾರ್ಥ ಸಂಗ್ರಹ. ಅಲ್ಲೇನು ಬಂತು? ಎರಡೇ ಹೇಳಿದರು, ಒಂದು ವ್ಯಾಪ್ತವು, ಇನ್ನೊಂದು ಪ್ರವೇಶನೆ. ಮುಂದೆ ಹೇಳ್ತಾ ಮದ್ದಿಗೆ ಸರ್ವವ್ಯಾಪಿತ್ವ ಪ್ರವೇಶಿತ್ವ ಆದೇಹೆ ಅಂತ ಹೇಳಿದರು. ಸರ್ ಹಾಂ, ಎರಡು ಸೇರಿ ಹೊರಗೆ, ಸಾಮಾನ್ಯ ವ್ಯಾಪ್ತಿ ಎರಡು ವಿಧ, ಇವತ್ತು ಎತ್ರ ಧೂಮ ತತ್ರ ವ್ಯಾಪನ್ಯ ಅಂತಿದೆ. ಇಂಥ ಅಂಥ ವ್ಯಾಪ್ತಿ ಇದು ಒಳಗೇನೂ ಇಲ್ಲ, ಧೂಮ ಜೊತೆಗಿರುತ್ತೆ ಅಂತ ಅಷ್ಟೇ ಅರ್ಥ. ಅದು ವ್ಯಾಪ್ತಿನೇ ಗೊತ್ತಾಯ್ತಾ. ಇದು ಒಳಗೂ ಇರೋದು ವಿಶೇಷ ವ್ಯಾಪ್ತಿ. ಇವತ್ತು ಇಷ್ಟೆಲ್ಲ ಇದು ಬೆಳಕಿದೆ, ಇದು ಹೊರಗೆ ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಹೇಳ್ತೇವೆ. ಆದರೆ ಒಳಗಿಲ್ಲ. ಅಪಿತ್ರಿಲೋಕ್ಯ ಬಹಿರುಲ್ಲ ಸಂತಿ, ಸೂರ್ಯನ ಬೆಳಕು ಕೂಡ ಎಲ್ಲಿಗೆ ಹೋಗೋದಿಲ್ಲ, ನಮ್ಮ ಒಳಗೆ ಹೋಗೋದಿಲ್ಲ. ಆದ್ದರಿಂದ ಹೊರಗಿರೋದಕ್ಕೂ ವ್ಯಾಪ್ತಿ ಅಂತ ಹೆಸರು. ಒಳಗಿದ್ರೆ ವಿಶೇಷ ವ್ಯಾಪ್ತಿ, ಸರ್ವತ್ರ ವ್ಯಾಪ್ತಿಗೆ ಎರಡು ದೃಷ್ಟಾಂತ ಕೊಟ್ಟು. ಆದ್ದರಿಂದ ಎರಡು ಸರಿನೆ. ಪರಮ ಇನ್ನೂ ಪರಮಾತ್ಮ ದೇಹದೊಳಗೆ ವ್ಯಾಪ್ತ, ಜೀವನೊಳಗೆ ದೇವ ಇದ್ದಾನೆ, ಜೀವನೊಳಗೆ ವ್ಯಾಪ್ತ, ಅಥವಾ ಅನಂತ ರೂಪದಿಂದ ವ್ಯಾಪ್ತ ಅಂತ ಹೇಳಿದಾಗ ತನ್ನೊಳಗೆ ತಾನೇ ವ್ಯಾಪ್ತ. ಮತ್ತೆ ದೇವರು ಇನ್ನೊಂದು ವಿಶೇಷ, ತನ್ನ ಒಂದೊಂದು ರೂಪದಲ್ಲಿ ಎಲ್ಲ ರೂಪಗಳಿಂದ ವ್ಯಾಪ್ತ. ಇಂಥ ಒಂದು ಹಿರಿಮೆ ಯಾರಿಗೂ ಇಲ್ಲ. ಅದರಿಂದಾಗೇನೆ ವಿಷ್ಣು ಏನೋ ಹೇಗಾಯ್ತು, ಪ್ರತ್ಯಕ್ಷ ಅಂದ್ರೆ ಆ ಪ್ರತ್ಯಕ್ಷ ಅಪರೋಕ್ಷ ಎರಡು ಒಂದೇ. ನೋಡೋದಕ್ಕೆ ಏನು ಅನಿಸುತ್ತೆ, ಪ್ರತ್ಯಕ್ಷ ಅಪರೋಕ್ಷ ಹತ್ರ ಕಾಣೋದ್ರಿಂದ ಎರಡು ಒಂದು ಅನಿಸುತ್ತೆ. ಅವ್ರಿಗೆ ಅಪರೋಕ್ಷ ಜ್ಞಾನಿಗಳು ಪರೋಕ್ಷ ಜ್ಞಾನಿಗಳು, ಅದು ಪರೋಕ್ಷ ಜ್ಞಾನಿಗಳು ಭಾರಿ ಶ್ರೇಷ್ಠ ಅಂತ ಆಗುತ್ತೆ. ಆಕ್ಚುಲಿ ಅಪರೋಕ್ಷ ಅಲ್ಲಿ ಮಾತ್ರ ಏನಂತ ಅರ್ಥ ಆಗುತ್ತೆ, ಅಪರೋಕ್ಷ ಜ್ಞಾನಿಗಳು ಅಂದಾಗ ಪ್ರತ್ಯಕ್ಷ ಅಂತ ಅರ್ಥ ಆಗುತ್ತೆ. ಸೊ ಪರೋಕ್ಷ ಅನ್ನೋದು ಇಂಡೈರೆಕ್ಟ್, ಅಪರೋಕ್ಷ ಅನ್ನೋದು ಡೈರೆಕ್ಟ್, ಪ್ರತ್ಯಕ್ಷ ಅನ್ನೋದು ಡೈರೆಕ್ಟ್, ಅಪ್ರತ್ಯಕ್ಷ ಅನ್ನೋದು ಇಂಡೈರೆಕ್ಟ್. ಪದಗಳು ನೋಡಿದ್ರೆ ಮೋಸ ಮಾಡಾಗಿದೆ ಎರಡು ಕೂಡ, ಹುಷಾರಾಗಿರ್ಬೋದು. ಹಾಂ ಹಾಂ, ಇದೆಯಲ್ಲ ಈಗ ವಿಷ್ಣು ಒಂಬತ್ತು ಪ್ರತ್ಯಕ್ಷ ರೂಪ ಇದೆ, ಅದು ಮುಂದೆ ಬರುತ್ತೆ. ಯಾದವರಲ್ಲಿ ಕೃಷ್ಣ ನಾನು ಪ್ರತ್ಯಕ್ಷ ರೂಪ, ಮುನಿಗಳಲ್ಲಿ ವೇದವ್ಯಾಸ ನಾನು ಪ್ರತ್ಯಕ್ಷ. ಆದ್ದರಿಂದ ಎರಡು ಸೇರಿಸಿದ್ದಾರೆ ಅವರು. ಉಳಿದವರು ಯಾರು ಯೋಚನೆ ಮಾಡಲಿಲ್ಲ, ಇಲ್ಲ ಎಲ್ಲ ಒಂದೇ ಅಂತಾರಲ್ಲಿ ಎಲ್ಲ ಬೇರೆ ಅಂದ್ಬಿಡ್ತಾರೆ. ಆ ರೀತಿ ಅದು ಸರಿಯಲ್ಲ, ಮಿಕ್ಸ್ ಆಗಿದೆ ಅದರೊಳಗೆ. ಸರಿ ಸರಿಯಾಗಿ ಸೇರಿಸ್ಕೋಬೇಕಲ್ಲ ಇರೋದ್ರೊಳಗೆ. ವಿಭೂತಿ ರೂಪದಿಂದ ಇರ್ತಾನೆ ಅಂತ ಹೇಳಿದಾಗ ಡೈರೆಕ್ಟ್ ಅಲ್ಲ. ರುದ್ರದೇವರಲ್ಲಿ ವಿಭೂತಿ ರೂಪ ಐತೆ, ರುದ್ರದೇವರು ಬೇರೆ ನಾರಾಯಣ ಬೇರೆ. ಆದರೆ ಕೃಷ್ಣ ವಿಭೂತಿ ರೂಪ ಅಂದರೆ ಕೃಷ್ಣನೂ ಅವನೇ, ವಿಭೂತಿ ರೂಪನೂ ಅವನೇ. ಆ ಅರ್ಥದಲ್ಲಿ ಹೇಳಿದ್ದೆ ಹೊರತು ಪರಮ ಎಲ್ಲ ರೂಪಗಳು ಭಗವತ ಭೇದ ವಿವರ್ಜಿತ ಅಂದ ಮರಿ ಬರ್ತು ಅಲ್ಲ ಸೂರ್ಯರಲ್ಲಿ ಅಂತ ಅರ್ಥ. ಎರಡು ಅರ್ಥದಲ್ಲಿ ತೋಬಸು, ಐತಿಯ ಮಕ್ಕಳಲ್ಲೂ ಹೌದು, ಸೂರ್ಯರಲ್ಲಿ ಹೌದು. ದ್ವಾದಶ ಆದಿತ್ಯರಲ್ಲಿ ವಿಷ್ಣು ಅಂತ ಒಬ್ಬ ಆದಿತ್ಯ ಆಯ್ತ. ಆದ್ರಿಂದ ಅದು ಸಾಕ್ಷಾತ್ ರೂಪ ಅಂತ ಅರ್ಥ. ಅದಕ್ಕೆ ದ್ವಾದಶ ಆದಿತ್ಯರಲ್ಲಿ ಕಡಿಮೆ ಅಂತ ಕೌಂಟ್ ಮಾಡಿದಾಗ 11 ಮಾತ್ರ ಕೌಂಟ್ ಮಾಡಬೇಕು, ವಿಷ್ಣುನ ಸೇರಿಸಾಗಿಲ್ಲ. ಅದಕ್ಕೆ ಸಾಕ್ಷಾತ್ ರೂಪನೇ ಅದು. ಇಲ್ಲ ರುದ್ರಲ್ಲಿ ಶಂಕರ ಅಂದ್ಬಿಡ್ತಾನೆ, 11ರಲ್ಲಿ ಯಾವುದೂ ನಾರಾಯಣ ಅಲ್ಲ ಗೊತ್ತಾಯ್ತಾ. ಶಂಕರ ಶ್ರೇಷ್ಠ ಅಷ್ಟೇನೆ, ಅದರಲ್ಲಿ ಶಂಕರ ನಾಮಕ ರೂಪದಿಂದ ಇದ್ದಾನೆ, ಅದು ಇಂಡೈರೆಕ್ಟ್ ಇಲ್ಲಿ. ಹೌದು ಕೃಷ್ಣ ಪ್ರತ್ಯಕ್ಷ ರೂಪ, ರಾಮ ಪ್ರತ್ಯಕ್ಷ, ರಾಮ ಶಸ್ತ್ರಭೃತಾಮಹ ಬರುತ್ತೆ ಅಲ್ಲ ಪ್ರತ್ಯಕ್ಷ, ಇದು ಇಂಡೈ ಒಳಗೆ ಕೂತಿದ್ದಾನೆ ಪರೋಕ್ಷ ರೂಪ ಗೊತ್ತಾಯ್ತಾ. ಡೈರೆಕ್ಟ್ ಅಲ್ಲ ಪ್ರತ್ಯಕ್ಷ, ಇಂಡೈರೆಕ್ಟ್ ಅಲ್ಲ ಇದು. ನಮಗೆಲ್ಲ ಕಾಣೋದೆಲ್ಲ ಏನದು ಈಗ ಎಲ್ಲ ಇಂಡೈರೆಕ್ಟೇ, ಡೈರೆಕ್ಟ್ ಕಾಣೋದಿಲ್ಲ. ಇವತ್ತು ಇದೆಲ್ಲ ನೋಡ್ತೇವೆ, ಇದು ಕರೆಂಟು ಇದೆ ಅಂತ ಹೇಳ್ತೇವೆ, ಡೈರೆಕ್ಟ್ ಅಲ್ಲಿದು ಗೊತ್ತಾಯ್ತು. ಯಾವ್ದ್ರಿಂದ ಹೇಳ್ತೇವೆ ನಾವೀಗ, ಒಳ್ಳೆ ಬೆಳಕಿರೋದು ನೋಡಿ ಹೇಳ್ತಿದ್ದೇವೆ ಅಷ್ಟೇ. ಆ ಶಾಕ್ ಹೊಡೆದು ಹೇಳ್ತಾರೆ, ಅವಾಗ ಹೇಳ್ತಾರದು ಭಾರಿ ಡೈರೆಕ್ಟ್ ಅದು, ಸತ್ಯ ಹೋದ್ರಂತೂ ಬೂದೇ ಹೋಯ್ತು, ಭಾರಿ ಜೋರದು. ಆ ರೀತಿ ಅಂದ್ರೆ ಕರೆಂಟ್ ಹೊಡಿಸ್ಕೊಂಡೇ ನೋಡ್ತಾನೆ ಅಲ್ಲಿ, ಇಲ್ಲಿ ಇನ್ಫಾರ್ಮ್ ಮಾಡ್ತಾನೆ ಅಷ್ಟೇ. ಇಲ್ಲಿ ಇಲ್ಲಿ ದೀಪ ಬೆಳಕು ಬರುತ್ತಲ್ಲಿ ಕರೆಂಟ್ ಇರಬೇಕು ಅಷ್ಟೇ, ಫ್ಯಾನ್ ತಿರುಗ್ತಾ ಇದೆ ಅಷ್ಟೇ. ಆದರೆ ಹೊಡಿಸ್ಕೊಂಡಾಗ ಪ್ರಶ್ನೆ ಬರೋದಿಲ್ಲ, ಇದು ಸರಿಯಾಗಿ ಅರ್ಥ ಮಾಡ್ಕೊಂಡು ಪ್ರತ್ಯಕ್ಷ ಅಪ್ರತ್ಯಕ್ಷ ಸರಿಯಾಗಿ ಗೊತ್ತಾಗುತ್ತೆ. ಬದ್ರಿನ ಭಾರಿ ಗೊತ್ತು ಅಂತ ಹೇಳಿ, ನೋಡಿ ಇಲ್ಲ ನೋಡಿಲ್ಲ ಅಂತಾನೆ. ಭಾರಿ ಗೊತ್ತು ಅಂತ ಹೇಳಿದಾಗ ಅದು ಕೇಳಿ ಗೊತ್ತು ಅವನಿಗೆ, ನೋಡಿ ಗೊತ್ತಿಲ್ಲ. ಅವ ನೋಡಿ ಗೊತ್ತು ಅಂದರೆ ಅದು ಅಪರೋಕ್ಷ ಅಂತ ಅರ್ಥ. ಅದ ಅರ್ಧ ಗತೌ ಯಾಚನೆ ಇತಿ ವಚನಾತ್ ಹಿಂದೆ ಬ್ರಹ್ಮ ಯತಿ ಪರ ಅಂತ ಅದು ಆಯಿತು. ವಿಭೂತಿ ಮೇಲೆ ಇನ್ನು ಹಿಂದೆ ಆಯ್ತು, ಅದ ಕಥಂ ಮುಂದೆ 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 ಮುಂದಿದೆ ಇಲ್ಲಿದೆ. ಹಾಂ, ಅದಕ್ಕೆ ವಿಷ್ಣು ಶಬ್ದಂ ತಾವತ್ ಸರ್ವ ಇತಿ ವ್ಯಾಗ್ಯತೆಯ ಚಶಬ್ದೋ ಧಾತ್ವಂತರ ಸಮುಚ್ಚಯಾರ್ಥ ಆದಿಪದೇನ ವಕ್ಷಮಾಣ ಅರ್ಥ ಸಂಗ್ರಹ ಚಶಬ್ದ ಧಾತ್ವಂತರ ಸಮುಚ್ಚಯಾರ್ಥ. ಚಶಬ್ದದಿಂದ ಇನ್ನು ಎಷ್ಟೋ ಸಂಬಂಧಪಟ್ಟ ಧಾತುಗಳಿವೆ, ಎಲ್ಲದಕ್ಕೂ ಅರ್ಥ ಮಾಡಿಕೊಂಡಾಗ ಎಷ್ಟೋ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು. ಕೆಲವು ಧಾತುಗಳು ಸಿಮಿಲರ್ ಆಗಿರುತ್ತೆ, ಅರ್ಥ ಸ್ವಲ್ಪ ಬೇರೆ ಕೊಡುತ್ತೆ. ಅದು ವಿಶ್ವಗಳು ವ್ಯಾಪ್ತವೂ ಬಂತು, ವಿಶ್ವ ಪ್ರವೇಶನೇ ಅಂತ ಬಂತು. ಎರಡು ಒಂದೇ ರೀತಿ ಇದ್ದರೂ ಕೂಡ ಅರ್ಥ ಬೇರೆ. ಗಚ್ಚಂತಿ ಅನೇನೇತಿ ಗತಿ ಹೀ ಗತಿಶ್ಚ ಸರ್ವಭೂತಾನಾಂ ಅಂದರೆ ಎಲ್ಲ ಭೂತಗಳಿಗೂ ಪ್ರಾಪ್ತನಾದವನು ಯೋಗ್ಯರಿಗೆ. ಭೂತಾನಾಂ ಪೃಥಿವ್ಯಾಧೀನಾಂ ಪ್ರಜಾನಾಂ ಬ್ರಹ್ಮಾದೀನಾಂ, ಭೂತಗಳು ಅಂದರೆ ಪೃಥಿವ್ಯಾದಿಗಳು, ಪ್ರಜಾನಾಂ ಅಂದರೆ ಬ್ರಹ್ಮಾದಿಗಳು. ಹಿಂದೆ ಭೂತಾನಾಂ ಅಂದರೆ ಏನರ್ಥ ಹೇಳಿದ್ರು, ಎಲ್ಲರೂ ಸೇರಿದರು ಅದರೊಳಗೆ. ಇಲ್ಲಿ ಮಾತ್ರ ಎರಡು ಸತ್ ಬಂದಿರೋದ್ರಿಂದ ಭೂತಾನಾಂ ಅಂದರೆ ಪೃಥಿವ್ಯಾದಿ ಪಂಚಭೂತಗಳು ಮಾತ್ರ, ಇನ್ನು ಪ್ರಜಾನಾಮ ಅಂತ ಕರೆದಾಗ ಬ್ರಹ್ಮಾದಿಗಳು ಅಂತ ಅರ್ಥ. ಅಲ್ಲಿ ಎರಡು ಸಿಮಿಲರು ಸಿನಾನಿಯಂ ಸಿದ್ಧ ಕಂಡ್ರು ಕೂಡ ಸೂಕ್ಷ್ಮ ವ್ಯತ್ಯಾಸ ಇದೆ. ವಿ ಗತಿ ವ್ಯಾಪ್ತಿ ಪ್ರಜಾನ ಕಾಂತಿ ಅಶನ ಖಾದನೇಶು ವಿತ್ಯತೋ ಗತ್ಯರ್ಥಾತ್ ಸ್ನು ಪ್ರತ್ಯಯ ಸ್ನು ಪ್ರತ್ಯಯ ಧ ಸ್ನು ವಿಷ್ಣು ಅಂತ ಬಂತಲ್ಲ ಅದಕ್ಕೆ ಹೇಳಿದ್ದು. ಧಾತೋರ್ ಹ್ರಸ್ವಶ್ಚ. ವಿ ಅಂತ ಧಾತು ಇದೆ, ಆ ವಿ ಧಾತುವಿಗೆ ಗತಿ, ವ್ಯಾಪ್ತಿ, ಪ್ರಜನ, ಕಾಂತಿ, ಅಶನ, ಖಾದನ ಇಷ್ಟರ್ಥ ಇದೆ ಅದಕ್ಕೆ. ಸೊ ವಿಷ್ಣೋಂಬಲ್ಲಿ ವಿ ಇದೆಯಲ್ಲ, ಇಷ್ಟರ್ಥನ ಬಂತು ಅದಕ್ಕೆ ಗತಿ. ಅದಕ್ಕೆ ಗತಿಶ್ಚ ಸರ್ವಭೂತಾನಾಮ್ ಅಂತ ಅರ್ಥ ಬಂತು. ವ್ಯಾಪ್ತಿ, ವ್ಯಾಪ್ತಿ ಇದೆ, ಪ್ರಜಾ ಎಲ್ಲ ಪ್ರಜೆಗಳಿಗೂ ಸ್ವಾಮಿ. ಆಮೇಲೆ ಮುಂದೇನಿದೆ, ಪ್ರಜನ, ಪ್ರಜನ ಅಂದರೆ ಸೃಷ್ಟಿ ಮಾಡೋದು. ಕಾಂತಿ ಅಂದರೆ ವಿಶಿಷ್ಟ ಕಾಂತಿ ಹೊಂದಿದ್ದಾನೆ, ಅದಕ್ಕೆ ವಿಷ್ಣು. ವಿಶಿಷ್ಟವಾದ ಕಾಂತಿಯುಕ್ತನಾದ್ದರಿಂದ ವಿಷ್ಣು. ಯಾಕೆ? ದಿವಿಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದುತ್ಥಿತ, ಅನಂತಾನಂತ ಸೂರ್ಯಪ್ರಕಾಶನಾದ್ದರಿಂದ ವಿಷ್ಣು. ಇನ್ನು ಖಾದನ, ಎಲ್ಲವನ್ನು ಭಕ್ಷಣ ಅತ್ತ ಚರಾಚರ ಗ್ರಹಣ, ಅದಕ್ಕೆ ವಿಷ್ಣು ಅಂತ ಕರೀತಾರೆ. ಹೀಗೆ ಧಾತುಗೆ ಅನೇಕ ಅರ್ಥಗಳು. ವಿ ಧಾತುವಿಗೆ ಇಷ್ಟು ಬಂತು, ಅದಕ್ಕೆ ಇತ್ಯರ್ಥ ಇತ್ಯಥೋ ಗತ್ಯರ್ಥಾತ್, ಗತಿಶ್ಚ ಸರ್ವಭೂತಾನ ಅಂತ ಹೇಳ್ಬೇಕಾದ್ರೆ ಗತಿ ತಗೊಂಡ್ರು. ಹಾಗೆ ವಿಷ್ಣು ಅಂತ ಅಲ್ಲಿ ವಿಷ್ಣು ಯಾತಕ್ಕೆ ಬಂತು, ಸ್ನು ಪ್ರತ್ಯಯ ಬಂತು. ಆಮೇಲೆ ವಿಷ್ಣು ಅಂತ ಆಗ್ಬೇಕು, ಯಾತಕ್ಕಾಗಲಿಲ್ಲ ಅಂದರೆ ಧಾತು ಹ್ರಸ್ವಸ್ಥ ವಿ ಹೋಗಿ ವಿ ಆಯಿತು. ವಿ ಅಂದ್ರೇನೋ ಹ್ರಸ್ವ, ವಿ ಅಂದ್ರೇನೋ ದೀರ್ಘ, ಅದಕ್ಕೆ ವಿ ಅನ್ನೋ ಧಾತು ದೀರ್ಘದಲ್ಲಿದೆ, ವಿಷ್ಣುವನ್ನು ಹ್ರಸ್ವವಾಗಿದೆ. ಇವೆಲ್ಲ ಏನು ನಿರುಕ್ತಿಗಳು ಅಂತ ಹೇಳಿದ್ರು, ಕೆಲವು ರೂಪಗಳೆಲ್ಲ ಬದಲಾವಣೆಯಾಗಿ ಕೊನೆಗೆ ಅಲ್ಲಿಗೆ ಸೇರಿಕೊಡುತ್ತೆ. ಅದೆಲ್ಲ ನಿರುಕ್ತ ಶಾಸ್ತ್ರನೇ ಬೇರೆ. ಅದು ವ್ಯಾಕರಣ ನಿರುಕ್ತ, ವ್ಯಾಕರಣ ಒಂದು ಶಾಸ್ತ್ರ, ನಿರುಕ್ತ ಒಂದು ಶಾಸ್ತ್ರ. ವ್ಯಾಕರಣ ಪದಗಳ ಸ್ವರೂಪ ಹೇಳಿದರೆ ನಿರುಕ್ತ ಪದಗಳನ್ನು ಒಡೆದ ಅರ್ಥ ಹೇಳುತ್ತೆ, ಅದಕ್ಕೆ ಅದರ ಪ್ರಕಾರ ಅರ್ಥ ಬರುತ್ತೆ. ಅದಕ್ಕೆ ಅನೇಕ ನಿಯಮಗಳುಂಟು ಅಂತ ಹೇಳಿದ್ರು. ಹೇ ಮೇ ಮಯಾ ರೋದಸಿ ದ್ಯಾವಾ ಪೃಥಿವಿಯೌ ವ್ಯಾಪ್ತೌ ವ್ಯಾಪ್ತೇ. ರೋದಸಿ ಶಬ್ದಕ್ಕೆ ದ್ಯಾವಾ ಪೃಥಿವಿ ಅಂತ ಅರ್ಥ. ದ್ಯಾವಾ ವೇದಗಳಲ್ಲಿ ರೋದ ಶಬ್ದ ತುಂಬ ಸರ್ತಿ ಬರುತ್ತೆ. ದ್ಯಾವಾ ಪೃಥಿವಿಯೋ ರಿದಮಂತರಂಹಿ ಅಂತ ಬರುತ್ತಲ್ಲ ಭಗವದ್ಗೀತೆಯಲ್ಲಿ, ಅದು ರೋದಸಿ ಅಂದ್ರೆ ಅದೇ ರೋದಸಿ. ರೋದನ ರೋದಸಿ ಅಲ್ಲ ಮತ್ತೆ ಅದು, ಗೊತ್ತಾಯ್ತಾ? ರೋದಸಿ ದ್ವಿವಚನ ಒಟ್ಟಿಗೆ ಇರೋದು. ದ್ಯಾವ ಮತ್ತು ಪೃಥಿವಿ ಎರಡು ಸೇರಿ ರೋದಸಿ ಅಂತಾಯ್ತು. ದ್ಯಾವ ಮೇಲಿಂದೆಲ್ಲ ದ್ಯಾವ, ಇದು ಪೃಥಿವಿ, ದ್ಯೂ ದ್ಯಾವ. ವಿಷದ್ರು ವ್ಯಾಪ್ತವು 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 ವ್ಯಾಪ್ತೇ, ವ್ಯಾಪ್ತವು ಶಬ್ದ ವ್ಯಾಪ್ತಿ ಅಂತ ಅರ್ಥ. ವಿಷ್ಣು ವಿಷಗುಡ್ರು ವ್ಯಾಪ್ತವು ವ್ಯತ್ಯತಃ ಕ್ನು, ಅಲ್ಲಿ ವಿಷಗುಡ್ರ ಕ್ನು ಶಬ್ದ ಬಂದು ಆ ವಿಷ್ಣು ಅಂತಾಯ್ತು. ಕಾಂತಿ ಕಮನೀಯತಾ, ಕಾಂತಿ ಶಬ್ದಕ್ಕೆ ರಮ್ಯತೆ ಅಂತ ಅರ್ಥ. ಕಾಂತಾಯ ಕಲ್ಯಾಣ ಗುಣೈಕ ಧಾಮನೆ, ಕಮನೀಯವಾದದ್ದು ಕಾಂತ. ವಶ ಕಾಂತೌ ಇತ್ಯತೋ ನುಹು ಇನ್ನೊಂದಿದೆ, ವಶ ಕಾಂತೌ ಅಂತ ಇನ್ನೊಂದು ಧಾತು ಇದೆ, ಅದರಲ್ಲಿ ವಿ ಆಗಿ ವಿಷ್ಯ ಆಗಿ ಅಲ್ಲಿ ಕಾಂತಿಯುಕ್ತನಾದವನು ಅಂತ ಅರ್ಥ ಬರುತ್ತೆ. ಧಾತೋರ್ ಏಕಾರಸ್ಯ ಈಕಾರ, ಏಕಾರದ ಧಾತು ಹೋಗಿ ಏನಾಯಿತು, ಈಕಾರ ಬಂತು. ಅವೆಲ್ಲ ನಿರ್ವಚನಗಳು. ಶಕಾರಸ್ಯ ಷಕಾರ, ವಶಾಂಬಲಿ ಶಾ ಇದ್ದದ್ದು ಶಾ ಆಯಿತು. ಶಾ ಶಾ ಆಗೋದು, ಶಾ ಶಾ ಆಗೋದು, ನಿರ್ವಚನ ಬೇಕಾಶಕ್ತಿ ಕಡಿಮೆ ಆಗುತ್ತೆ. ಶಕಾರಸ್ಯ ಷಕಾರ ವಿ ಗತಿ ಇತ್ಯತೋ ವಾ ಕಾಂತಿಕರ್ಮಣ ಸ್ನು. ಇಲ್ಲಿ ವಶ ಧಾತುವಿನಿಂದ ಬೇಕಾದ್ರೂ ಕಾಂತಿ ಅಂತ ಅರ್ಥ ಮಾಡ್ಕೊಳ್ಬಹುದು, ಅಥವಾ ವಿ ಧಾತುವಿನಿಂದ ಬೇಕಾದ್ರೂ ಮಾಡ್ಕೊಳ್ಬಹುದು. ವಿ ಧಾತುವಿನಿಂದ ಮಾಡಿಕೊಂಡಾಗ ಮೇಲ್ ಹೇಳಿದ ಕ್ರಮದಲ್ಲಿ ಅದನ್ನು ಬಿಡಿಸ್ಬೇಕು, ವಿಶ್ ಮಾಡಿಕೊಂಡು ಈ ಕ್ರಮದಲ್ಲಿ ಬಿಡಿಸ್ಬೇಕಷ್ಟೆ. ಅಧಿಭೂತಂ ಪ್ರತ್ಯಾಖ್ಯಾತಂ, ಹೇಳಿದ ಅಧಿಭೂತಂ ಎಲ್ಲಿ ಬಂತು? ಎಷ್ಟನೇ ಅಧ್ಯಾಯದ? ಎಂಟನೇ ಅಧ್ಯಾಯ. ಅದು ಅಲ್ಲಿ ಹೇಳ್ಬೇಕಾದ್ರೆ ಪ್ರಶ್ನೆ ಕೇಳ್ತಾರೆ, ಅರ್ಜುನ ಪ್ರಶ್ನೆ ಕೇಳಿದ ಕೃಷ್ಣ ಕೊಟ್ಟ ಉತ್ತರ. ಅದು ಯಾವುದೇನು, ಕಿಂ ತದ್ ಬ್ರಹ್ಮ ಕಿಮಾಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಪ್ರಶ್ನೆ ಕೇಳಿದಾಗ ಬಂದಿತ್ತದು. ಅಧಿಭೂತಂ ಪ್ರಾಗ್ ವ್ಯಾಖ್ಯಾತಂ, ವಿಶ್ ಪ್ರವೇಶನೆ ಇತಿ ಇನ್ನೊಂದು ಧಾತು. ಅತಃ ಕ್ನು ಷತ್ವಂ, ಅಲ್ಲಿ ವಿಸಿಗೆ ವಿಷು ಅಂತಾಯಿತು, ಶಾ ಅಂತಾಯಿತು, ಆಗ ವಿಷ್ಣು ಅಂತಾಯಿತು. ತದಿಚ್ಛು ಅಧಿಭೂತಸ್ಯ ಜನ್ಮಾದಿಚ್ಛು, ಅಧಿಭೂತಗಳನ್ನು ಸೊ ಅಕಾಮಯತ ಅಂತ ಬಂತಲ್ಲ ಅದೇ ಆ ಅರ್ಥದಲ್ಲಿ. ಕಾಂತಿ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಪ್ರಕಾಶ ಅಂತ ಒಂದು ಅರ್ಥ, ಇಚ್ಛಾ ಅಂತ ಇನ್ನೊಂದು ಅರ್ಥ. ಇಚ್ಛಾ ಅನ್ನರ್ಥನೂ ಕೊಡ್ತಾ ಇದೆ. ಅಥೋ ವರ್ತ ವಯತೆಹೇ ವಷ್ಟೇಶ್ಚ ಪೂರ್ವವದ್ರೂಪ, ವಿ ಧಾತು ಮತ್ತು ವಿ ಇನ್ನೊಂದು ಧಾತು ವಿಶ್ ಧಾತು, ಆ ರೀತಿಯಲ್ಲಿ ಹಿಂದೆ ನಿಷ್ಪತ್ತಿ ಮಾಡಬೇಕು ಅಂತ ಪೂರ್ವವದ್ ರೂಪಂ, ಹಿಂದೆ ಹೇಳಿದಂತೆ ಡಿರೈವ್ ಮಾಡಬೇಕು. ಕ್ರಮಣಾತ್ ತ್ರಿವಿಕ್ರಮ ರೂಪೇಣ ಪಾದ ವಿಕ್ಷೇಪಾತ್, ಸರ್ವತ್ರ ಬರೀ ಎರಡು ಹೆಜ್ಜೆಯಲ್ಲಿ ಇಡೀ ಜಗತ್ತನ್ನು ಅದು ಹಾಕಿಬಿಡ್ತಾನೆ. ಅದಕ್ಕೋಸ್ಕರ ಪರಮಾತ್ಮನಿಗೆ ಕ್ರಮಣ ಹೆಜ್ಜೆ ಇಡೋದು, ಎಲ್ಲರೂ ಹೆಜ್ಜೆ ಇಡ್ತಾರೆ. ದೇವರ ಹೆಜ್ಜೆ ಎಂಥದ್ದು, ಒಂದು ಹೆಜ್ಜೆ ಇಟ್ಟ ಎಲ್ಲ ಮೇಲಿನ ಲೋಕ ಮುಚ್ಚೋಯ್ತು, ಇನ್ನೊಂದು ಹೆಜ್ಜೆ ಇಟ್ಟ ಕೆಳಗಿಂದೆಲ್ಲ ಮುಚ್ಚೋಯ್ತು, ಅಂತ ಹೆಜ್ಜೆ ಇಡೋವನು ಒಬ್ಬನೇ, ಅದಕ್ಕೆ ತ್ರಿವಿಕ್ರಮ ಅಂತ ಹೆಸರಾಯಿತು. ಯಾವುದು? ವಿಷ್ಣು, ವಿಷ್ಣು ಶಬ್ದ ಬರೋ ಹಾಗೇನೆ. ವಿಷಾಣ ವಿಷಾಣ ಶಾಣ ಇಟ್ಕೋಬೇಕು. ವಿಶ್ ವಿಣ, ವಿಶಿಷ್ಟ ಆನಂದಪೂರ್ಣ ವಿಶಿಷ್ಟ ಬಲಪೂರ್ಣ ಅಂತೇಳಿ ಪ್ರತಿಯೊಂದು ಶಬ್ದಗಳು ಎಲ್ಲಿ ರಿಲೀಸ್ ಆಗಬೇಕು, ವಿಷ್ಣು ಶಬ್ದ ರಿಲೀಸ್ ಆಗಬೇಕು. ಆದರೆ ಪೂರ್ವಾಕ್ಷರ ಉತ್ತರಾಕ್ಷರ ವಿ ಎಂಬುದು ಉಪಸರ್ಗ, ಆ ರೀತಿ ಮಾಡಿ ಎಲ್ಲ ವಿಷ್ಣು ನಾಮಗಳೇ ಅಂತ ಹೇಳ್ತಾರೆ. ತಾವಂತಿ ವಿಷ್ಣು ನಾಯಮಾನಿ, ಏನ ವಾಮನ ರೂಪದಲ್ಲಿ ತ್ರಿವಿಕ್ರಮ, ಚಿಕ್ಕ ರೂಪ ದೊಡ್ಡ ರೂಪ ಅಷ್ಟೇ ಸೇಮ್. ಮಡಿಸಿಟ್ಟು ಮಡಿಸಿಟ್ಟು ಇದು ಬಿಚ್ಚಿಟ್ಟಿದ್ದ ಅದು ಅಷ್ಟೇ, ಮಡಿಸ್ತಾ ಚಿಕ್ಕದು ಕಾಣುತ್ತೆ, ಬಿಚ್ಚಿ ಇಟ್ಟದು ಓಡ್ದಾಗ ಅದೇ ವಸ್ತುನೇ, ಬೇರೆ ಆಗಲಿಲ್ಲ, ಅದೇ ವಸ್ತುನೇ, ಅದೇ ವಸ್ತುನೇ, ಮುಜ್ಜಿ ತೆಗೆದಿಟ್ಟಾಗ ಬೇರೆ ಬಿಡಿಸಿಟ್ಟಾಗ ಬೇರೆ. ಪರಮಾತ್ಮ ಚಿಕ್ಕದಾಗ ತೋರಿಸ್ತಾ ವಾಮನ, ದೊಡ್ಡದಾಗಿ ತೋರಿಸ್ತಾ ಇದು ಮೂಲ ಓಂಕಾರ, ವಾಮನ ರೂಪ. ವೇದಾದಿಗಳೆಲ್ಲ ಅದು ವಿಶ್ವರೂಪ, ವಿದ್ರೂಕರ ರೂಪ ಇದ್ದಾಗ. ಎಷ್ಟು ಅನಂತಾವಯಿ ವೇದ, ಅರ್ಥದಲ್ಲಿ ಚಿಕ್ಕದು ದೊಡ್ಡದು. ಕ್ರಮಾನಾಥ್, ಇದು ಬೀಜ ಇದೆ, ಅದು ವಾಮನ ರೂಪ. ವೃಕ್ಷ ತ್ರಿವಿಕ್ರ ರೂಪ, ಆದರೆ ಅಟ್ಲೀಸ್ಟ್ ಅದು ವಿಕಾರ ದೃಷ್ಟಾಂತ ಎಲ್ಲ ಸಾಮ್ಯ ತಗೊಳ್ಬಾರ್ದು. ಚಿಕ್ಕ ರೂಪದಲ್ಲಿ ಅದಕ್ಕೆ ತೋರಿಸ್ತಾರೆ ಉದ್ದಾಲಕ್ರ ಏನಂತ ನೋಡು, ಏನಿಲ್ಲ ಅಂತ ಕೇಳಿದೆ ಅಲ್ಲಿ, ಏನಿದೆ ಅಲ್ಲಿ? ನೆಗ್ರೋಧ ತಿಷ್ಠತಿ, ಇಡೀ ನೆಗ್ರೋಧದ ಒಂದು ಕ್ರಾಸ್ ಸೆಕ್ಷನ್ ಅದು ಪೂರ್ತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅಧಿಭೂತಂ ಪ್ರತ್ಯಾಖ್ಯ ಪ್ರಾಗ್ವ್ಯಾಖ್ಯಾತಂ ಕ್ರಮಣಾತ್ ಪೂರ್ವವತ್ ವಯತೆ ಹೇ ಗತ್ಯರ್ಥಾತ್ ಕರ್ತರಿ ಪ್ರತ್ಯಯ ಹಾ ಹಿಂದೆ ಹೇಳಿದಂತೆ, ವಯತಿ ವಿಧಾತು ಆ ಕರ್ತರಿಯ ಗತಿ ಅರ್ಥ ಕರ್ತರಿ ಪ್ರತ್ಯಯ. ಕರ್ತರಿ ಬೇರೆ, ಕರ್ಮಣಿ ಬೇರೆ, ಆಕ್ಟಿವ್ ಪ್ಯಾಸಿವ್. ರಾಯರ ಅದಕ್ಕೆ ಇನ್ನೂ ವಿಶೇಷಾಂಶಗಳೆಲ್ಲ ಸೇರಿಸಿ ವಿವರಣೆ ಕೊಡ್ತಾರೆ. ಇಷ್ಟ ಆದ ಮೇಲೆ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ವೇದಾನಾಂ ಸಾಮವೇದಃ ಅಸ್ಮಿ ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾಣಾಂ ಮನಃ ಚ ಅಸ್ಮಿ ಭೂತಾನಾಮಸ್ಮಿ ಚೇತನ. ಎಲ್ಲವೂ ಇಂಡೈರೆಕ್ಟೇವು, ಯಾವುದು ಪ್ರತ್ಯಕ್ಷ ಇಲ್ಲ ಇದರೊಳಗೆ. ವೇದಗಳಲ್ಲಿ ಸಾಮವೇದದಲ್ಲಿ ನನ್ನ ವಿಭೂತಿ ರೂಪವಿದೆ, ಸಾಮವೇದದಲ್ಲಿ ಸಾಮಾನ ರೂಪವನ್ನು ಇಟ್ಟಿದ್ದೇನೆ, ದೇವಾನಾಮಸ್ಮಿ ವಾಸವ ದೇವತೆಗಳಲ್ಲಿ ಇಂದ್ರದೇವರಲ್ಲಿ ಇಟ್ಟಿದ್ದೇನೆ, ಅದಕ್ಕೆ ಇಂದ್ರದೇವರಿಗೆ ವಿಶಿಷ್ಟ ಮಹತ್ವ. ಇಂದ್ರಿಯಾಣ ಮನಸ್ಸಾಸ್ಮಿ, 11 ಇಂದ್ರಿಯಗಳಲ್ಲಿ ಯಾವುದು ಶ್ರೇಷ್ಠ? ಮನಸ್ಸು. ವಿಭೂತಿ ರೂಪ ಇಟ್ಟಿದ್ದಕ್ಕೆ ಹಾಗಾಗಿದೆ. ಹೇಳ್ತಾ ಬಂದು ಬರ್ತಾರೆ ಆಚಾರ್ಯರು ಹೇಳ್ತಾರೆ, ಭೂತಾನಾಮಸ್ಮಿ ಚೇತನ, ಭೂತಗಳಲ್ಲಿ ಯಾವುದು ದೊಡ್ಡದು ಬಂದರೆ ಭೂತಗಳಲ್ಲಿ ಪ್ರಾಣಿಗಳಲ್ಲಿ ಮನಸ್ಸಿದೆ, ಅದರಲ್ಲಿ ಚೇತನ ಅಂತಿದೆ, ಅದರಲ್ಲಿ ವಿಭೂತಿ ರೂಪ ಇದೆ ಅಂತ ಹೇಳ್ತಾರೆ. ಅದೆಲ್ಲ ಏನಂತ ಹೇಳ್ತಾರೆ ಆಚಾರ್ಯರು, ರುದ್ರಾಣಾಂ ಶಂಕರಶ್ಚಾಸ್ಮಿ, 11 ರುದ್ರರಿರ್ತಾರೆ, ಅದರ ಶಂಕರ ರುದ್ರರಲ್ಲಿ ವಿಭೂತಿ ರೂಪ, ಆದ್ದರಿಂದ ಉಳಿದವರಿಗಿಂತ ಮೇಲೆ ಕಾಣ್ತಾರೆ. ವಿತ್ತೇಶೋ ಯಕ್ಷರಕ್ಷಸಾಂ, ಯಕ್ಷರಲ್ಲಿ ರಾಕ್ಷಸರಲ್ಲಿ ವಿತ್ತೇಶ ಅಂದರೆ ಯಾರೋ ಕುಬೇರ, ಕುಬೇರನಲ್ಲಿ ವಿಭೂತಿ ರೂಪ. ವಸೂನಾಂ ಪಾವಕಶ್ಚಾಸ್ಮಿ, ಅಷ್ಟ ವಸುಗಳಲ್ಲಿ ಪಾವಕ ವಸು, ಅಗ್ನಿ ಒಂದು ವಸು, ಅದರಲ್ಲಿ ನಾನಿದ್ದೇನೆ. ಅವರೇ ರುದ್ರನೇ, ಏಕಾಶ ರುದ್ರ ಅಂದ್ರೆ ಅವರೇ ಶೇಷ ಶತಸ್ಥರಿದ್ದಾರಲ್ಲ, ಅವರು ಶತಸ್ಥರಲ್ಲಿ ರುದ್ರದೇವರು ಮೇಲೆ ಹೋಗ್ಬಿಡ್ತಾರೆ, ಉಳಿದವರು ಎಲ್ಲಿ ಬರ್ತಾರೆ? ಆ ಗುಂಪಿಗೆ ಹೋಗ್ತಾರೆ. ಆ ಅರ್ಥದಲ್ಲಿ ಅದಕ್ಕೆ ಶತ 100 ದೇವತೆಗಳ ಗುಂಪು ಅದು ಅಂತ, ಅದರಲ್ಲಿ ಮೇಲೆ ನೋಡ್ಬಿಟ್ಟು ಉಳಿದವರೆಲ್ಲ ಶೇಷ ಶತಸ್ಥರು, ರಿಮೈನಿಂಗ್ 100 ಅಂತ, ರಿಮೈನಿಂಗ್ ಔಟ್ ಆಫ್ 100 ಅಲ್ಲ ಶೇಷ ಶತಸ್ಥರು. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಹು ಶಿಖರಿಣಾಮಹಂ. ಶಿಖರ ಶಿಖರಿ ಬೆಟ್ಟಗಳು ಎರಡು ವಿಧ, ಒಂದು ಬೆಟ್ಟ ಗುಡ್ಡ ಅಂತಾರೆ, ಅದು ಗುಡ್ಡ ಅಂದ್ರೆ ಏನು, ಒಂದೇ ಶಿಖರ ಜಾಸ್ತಿ ಇಲ್ಲ. ಪರ್ವತ ಅಂತ ಕರೆದಾಗ ಅನೇಕ ಶಿಖರಗಳಲ್ಲಿ ಪರ್ವತ, ವೆಂಕಟ ಪರ್ವತ ಅದು, ಯಾಕೆ ಅನೇಕ ಶಿಖರ, ವೆಂಕಟಾದ್ರಿ ಗರುಡ ಎಷ್ಟೋ ಅದ್ರಿಗಳು ಬರುತ್ತೆ ಅದರೊಳಗೆ, ಶ್ರೀಶೈಲದವರೆಗೂ ಅದ್ರಿಗಳೇ. ಅದಕ್ಕೆ ಹಿಮಾಲಯ ಪರ್ವತ ಏನದು, ಹಿಮಾಲಯ ಪರ್ವತ ಶಿಖರಿ ಅದು, ಬರೀ ಪರ್ವತ ಶ್ರೇಣಿ ಅದು, ಎಷ್ಟು ದೊಡ್ಡದು ಗೊತ್ತಾಯ್ತು. ಹಿಮಾಲಯ ಅಕಸ್ಮಾತ್ ಹೀಗಿದ್ದಿದ್ರೆ ಹೀಗಿರೋದ್ರ ಬದಲು ಕನ್ಯಾಕುಮಾರಿವರೆಗೂ ಹೋಗ್ತಿತ್ತು ಅಂತ ಹೇಳ್ತಾರೆ. ಅಲ್ಲಿ 2,500 km ಅದಿರೋದು, ಆ ಉದ್ದ ಎಷ್ಟಾದ್ರದ್ದು 2,500 km, ಅಗಲ ಎಷ್ಟಾದ್ರದ್ದು ಗೊತ್ತೇನು? ಯಾವರೇಜ್ ಅಗಲ ತಗೊಂಡ್ರೆ 300 ಇದು km 300 ಯಾವರೇಜ್ ಅಗಲ, ಅಷ್ಟು ಅಗಲ, ಅಷ್ಟು ಉದ್ದ. ಕೆಲವು ಕಡೆ ಚಿಕ್ಕದು ದೊಡ್ಡದಾಗುತ್ತೆ, ಯಾವರೇಜ್ ಹೇಳ್ತಿರಲ್ಲ 2,500, ಅಷ್ಟು ದೊಡ್ಡದು. ಅದಕ್ಕೆ ಶಿಖರಗಳ ಪರ್ವತ ಶ್ರೇಣಿ ಅದು. ಇಲ್ಲಿ ಬಂದರೆ ಇದೆಲ್ಲ ಗುಡ್ಡುಗಳು, ಚಾಮುಂಡಿ ಬೆಟ್ಟ ಅಷ್ಟೇ, ತುಂಬ ಶಿಖರಗಳಿಲ್ಲ. ಅದಕ್ಕೆ ಎಷ್ಟೋ ದೇವರಾಯನ ದುರ್ಗ ಒಂದೇ ಚಿಕ್ಕ ಒಂದೇ ಶಿಖರ ಅಷ್ಟೇ, ಜಾಸ್ತಿ ಇಲ್ಲ ಅವಕ್ಕೆಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ಶಿಖರಿಣಾಮ್, ಶಿಖರ ಹೊಂದಿರತಕ್ಕ ಶಿಖರ ಪರ್ವ ಎರಡು ಒಂದೇ, ಶಿಖರ ಪರ್ವ ತುಂಬ ಶಿಖರಗಳು ಹೊಂದಿರತಕ್ಕಂಥ ಬೆಟ್ಟಗಳಲ್ಲಿ ಯಾವುದರಲ್ಲಿ ಸನ್ನಿಧಾನ ಇದೆ? ಮೇರು ಪರ್ವತದಲ್ಲಿ ನನ್ನ ವಿಭೂತಿ ರೂಪ ಇದೆ. ಪರೋಧ ಸಾಂಚ ಮುಖ್ಯಮ್ಮ ವಿದ್ಯಿ ಪಾರ್ಥ ಬೃಹಸ್ಪತಿ, ಈ ಪುರೋಹಿತರಲ್ಲಿ ಯಾಜ್ಞಿಕರಲ್ಲಿ ಬೃಹಸ್ಪತಿ ಆಚಾರ ನನ್ನ ವಿಭೂತಿ ರೂಪ ಇದೆ. ಅದು ಕೂಡ ಡೈರೆಕ್ಟ ಇಂಡೈರೆಕ್ಟ್ ಇಂಡೈರೆಕ್ಟ್ ಕೊಡಬೇಕು. ಈ ಕೆಳಗಿರುವ ಡೈರೆಕ್ಟ್ ಇಂಡೈರೆಕ್ಟ್ ಗುರುತಿಸಿರಿ ಅಂತ ಕೊಟ್ಟರೆ, ಐಡೆಂಟಿಫೈ ಡೈರೆಕ್ಟ್ ಇಂಡೈರೆಕ್ಟ್ ಫಾಲೋಯಿಂಗ್ ಅಂತ ಕೊಟ್ಟರೆ ಅದನ್ನೆಲ್ಲ ಸೇಂಜ್ ಮಾಡ್ಕೋಬೇಕು. ಸೇನಾನೀನಾಮ ಅಹಂ ಸ್ಕಂದಃ, ಸೇನಾಧಿಪತಿಗಳಿದ್ದಾರೆ ಅವರಲ್ಲಿ ಯಾರಲ್ಲಿ ವಿಭೂತಿ ರೂಪ? ಸ್ಕಂದ ಅಂದರೆ ಯಾರು? ಷಣ್ಮುಖನಲ್ಲಿ. ಆದ್ದರಿಂದ ತಾರಕಾಸುರ ಸಂಹಾರ ಆಗಿತ್ತು ಸ್ಕಂದಃ. ಆಚಾರ್ಯ ಸಹ ಇದನ್ನು ಎಲ್ಲಿ ಹೇಳ್ತಾರೆ? ಇದನ್ನು ಆಚಾರ್ಯ ಹೋಮ ಗ್ರಂಥಗಳಲ್ಲಿ ಯಾವುದನ್ನು ಸ್ಕಂದ ಅಂತ ಕರೀತಾರೆ ಗೊತ್ತಿದೆಯಾ? ಸರ್ವಮೂಲ ಗ್ರಂಥಗಳಲ್ಲಿ ಯಾವುದನ್ನು ಸ್ಕಂದ ಅಂತ ಕರೆದಿರೋದು? ಅಲ್ಲ, ಸರ್ವಮೂಲ ಗ್ರಂಥಗಳಲ್ಲಿ ಸರ್ವರ್ಗ 37 ತಾನೆ, ಅದರಲ್ಲಿ ಯಾವುದು ಸ್ಕಂದ ಎಲ್ಲ ನೆನಪಿರಬೇಕು ಅಂತ ಹೇಳಿದ್ಯ. 15ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾ ನೀವು ಇಷ್ಟೆಲ್ಲ ಗ್ರಂಥ ಬರೆದಿದ್ದೀರಿ, ಆದರೆ ನಮ್ಗೆ ಇನ್ನೊಂದು ಗ್ರಂಥ ಬೇಕಾಗಿದೆ, ಗೊತ್ತಾಯ್ತಾ? ಸೆ ಹೇಗಿರಬೇಕು? ತಾರಕಾರಿ ರಿವಾಮರೈಹಿ, ಅನೇಕ ದೇವತೆಗಳಿದ್ದರೂ ಕೂಡ ತಾರಕಾಸನ ಕೊಲ್ಲಕ್ಕೆ ಇನ್ನೊಬ್ಬ ದೇವತೆ ಬರಬೇಕಾಯ್ತು, ಯಾರು? ಸ್ಕಂದ. ಅದೇ ರೀತಿ 30 ಈ ಗ್ರಂಥಗಳಲ್ಲಿ ಇನ್ನೊಂದು ಗ್ರಂಥ ಬೇಕಾಗಿದೆ, ಅದು ಅನುವ್ಯಾಖ್ಯಾನ ಅಂತ ಹೇಳ್ತಾರೆ. ಆದ್ದರಿಂದ ಅನುವ್ಯಾಖ್ಯಾನಕ್ಕೆ ಕರೆದಿರೋದಾಗಿ ಅಂದರೆ ಇಂದ್ರ ಕಾಮರ ಸಮ, ಇಂದ್ರದೇವರು ಇದ್ದರೂ ಕೂಡ ಆ ಇಂದ್ರ ರೂಪದಿಂದ ಕೊಲ್ಲೋದಿಲ್ಲ, ಕಾಮ ಬಂದು ಕೊಲ್ಲೋದು ಯಾರನ್ನ? ತಾರಕಾಸುರನನ್ನು. ಅದೇ ರೀತಿ ಬ್ರಹ್ಮಸೂತ್ರ ಭಾಷ್ಯಾದಿಗಳಿದ್ದರೂ ಕೂಡ ಇನ್ನೊಂದು ಗ್ರಂಥ ಬರೀರಿ ಅಂತಾರೆ, ಅನುವ್ಯಾಖ್ಯಾನ ಬರೀತಾರೆ, ಅದು ಸಂಬಂಧಪಟ್ಟಿತ್ತು. ಯಾವ ಹೋಲಿಕೆ ಎಲ್ಲಿ ಬಂದಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಸ್ಕಂದ ಸೇನಾಧಿಪತಿಗಳಲ್ಲಿ ಸ್ಕಂದ, ಸರಸಾವಸ್ಮಿ ಸಾಗರ, ಸರಸ್ಸಿಗೂ ನದಿಗೂ ಏನು ವ್ಯತ್ಯಾಸ? ಸರೋವರಕ್ಕೂ ನದಿಗೂ, ನದಿ ಹರಿಯುತ್ತೆ, ಸರೋವರ ಹರಿಯೋದಿಲ್ಲ. ಕೆಲವು ನಮ್ಮಲ್ಲಿ ಕಡಿಮೆ, ಇದರಲ್ಲಿ ಅಮೆರಿಕಾದಿಗಳು ಲೋಡು, ನಮ್ಮ ನದಿಗಳಿಗೆ ದೊಡ್ಡ ಸರೋವರಗಳಿದೆ, ಅದರ ಮಿಸೌರಿ ಮಿಸ್ಸಿಪ್ಪಿಗಳಲ್ಲಿ ಬರುತ್ತಲ್ಲ, ಭಾರಿ ದೊಡ್ಡ ದೊಡ್ಡ ಸರೋವರಗಳವೆಲ್ಲ. ಅದರಲ್ಲಿ ಅಂಥ ಸರೋವರಗಳು ಎಷ್ಟೇ ದೊಡ್ಡದಿದ್ರು ಕೂಡ ಸರೋವರ ಸರೋವರನೇ, ಎಷ್ಟೇ ಚಿಕ್ಕದಿದ್ರು ನದಿ ನದಿನೇ, ಗೊತ್ತಾಯ್ತಾ? ನದಿ ಹರಿಯುತ್ತೆ, ಇದು ಹರಿಯುತ್ತೆ, ಇದು ನಿಂತಿರುತ್ತೆ ಹಾಗೇನೆ. ಅದರಲ್ಲಿ ಯಾವ ದೊಡ್ಡದು ಸಾಗರ, ಸಮುದ್ರ ಎಷ್ಟು ಆರ್ಪಡಿಸಿದ್ರು ಕೂಡ ಏನು ಮಾಡೋದಿಲ್ಲ, ಅದು ಹರಿಯೋದಿಲ್ಲ. ಅದು ಸರಸಾಮಸ್ಮಿ ಸಾಗರ, ಸಾಗರದಲ್ಲಿ ವಿಭೂತಿ ರೂಪ ಇದೆ. ಮಹರ್ಷೀಣಾಂ ಭೃಗುರಹಂ, ಮಹರ್ಷಿಗಳಲ್ಲಿ ಭೃಗುಗಳಲ್ಲಿ ಸನ್ನಿಧಾನ ಇದೆ. ಅವರೇ ಮೂರು ತ್ರಿಶ್ವಧೀಶೇಷು ಕೋ ಮಹಾನ್ ನೋಡ್ಕೊಂಬಂದವರು. ಗಿರಾಮಸ್ಮಿ ಏಕಮಕ್ಷರಂ, ಮಾದಕ ಒಂದು ಅಕ್ಷರ ನಾನು. ಯಾವ ಒಂದು ಅಕ್ಷರ ಯಾವುದದು? ಓಂಕಾರದಲ್ಲಿ ನಾನಿದ್ದೇನೆ. ಓಂಕಾರನೂ ಆಗ್ಬೋದು, ಅಕಾರಣ ಆಗ್ಬೋದು, ಇನ್ನೊಂದ್ಸತ್ ಅದು ಬರುತ್ತೆ. ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿ ಯಾವ ಶ್ರೇಷ್ಠ? ಜಪಯಜ್ಞ ಭಾರಿ ಶ್ರೇಷ್ಠ. ಸ್ಥಾವರಾಣಾಂ ಹಿಮಾಲಯ, ಸ್ಥಾವರವರ್ ಏನು ತಗೊಂಡು ನಿಮ್ಮ ಬಲ್ಲಿದು, ಅಲ್ಲಿ ಶಿಖರ ಅಂತ ತಗೊಳ್ಳಿಲ್ಲ, ಯಾವ ಸೆನಸಲ್ಲಿ ತಗೊಂಡಿರಲಿ, ಮೂವ ಸ್ಥಾವರಗಳು, ಜಂಗಮ ಅಂದ್ರೇನು ಮೂವ್ ಆಗೋದು, ಸ್ಥಾವರ ಅಂದರೆ ಮೂವ್ ಆಗದೆ, ಅದರಲ್ಲಿ ಯಾವ್ದು ಭಾರಿ ದೊಡ್ಡದು? ಹಿಮಾಲಯ. ಶಿಖರಿಣಾಂ ಮೇರುಹು, ಸ್ಥಾವರಾಣಾಂ ಹಿಮಾಲಯ. ಅಶ್ವತ್ಥ ಸರ್ವವೃಕ್ಷಾಣಾಂ, ವೃಕ್ಷಗಳಲ್ಲಿ ಯಾವುದು ಶ್ರೇಷ್ಠ? ಅಶ್ವತ್ಥ ಶ್ರೇಷ್ಠ. ದೇವಋಷೀಣಾಂಚ ನಾರದ, ಅದಕ್ಕೆ ಯಾವ ಋಷು ಪ್ರದಕ್ಷಿಣೆ ಇಲ್ಲ, ಯಾವುದು ಪ್ರದಕ್ಷಿಣೆ ಹಾಕ್ತಾರೆ? ಅಶ್ವತ್ಥ ಪ್ರದಕ್ಷಿಣೆ ಅಂತ ಹೆಸರಾಗಿ. ದೇವಋಷೀಣಾಂಚ ನಾರದ, ಮಹರ್ಷೀಣಾಂ ಭೃಹು, ದೇವಋಷೀಣಾಂ ನಾರದ. ಗಂಧರ್ವಾಣಾಂ ಚಿತ್ರರಥ, ಗಂಧರ್ವರಲ್ಲಿ ಚಿತ್ರರಥ ಗಂಧರ್ವನಲ್ಲಿ ಸನ್ನಿ ವಿಷಯ ವಿಭೂತಿ ರೂಪ. ಸಿದ್ಧಾನಾಂ ಕಪಿಲೋ ಮುನಿ, ಸಿದ್ಧರಲ್ಲಿ ಕಪಿಲ ಮುನಿ ನಾನು. ಯಾವುದಿದೋ ಸಾಕ್ಷಾತ್ ರೂಪ, ಅವೆಲ್ಲ ಇದಾದರೆ ಸಾಕ್ಷಾತ್ ರೂಪಗಳು. ಇಷ್ಟೆಲ್ಲ ವಿವರಣೆ ಕೊಡ್ತಾರೆ, ನೆನಪಿರಬೇಕು. ಇನ್ನೆಲ್ಲ ಆಚಾರ್ಯ ಕ್ಲಾಸಿಫೈ ಮಾಡ್ತಾರೆ, ಆಮೇಲೆ ಅರ್ಥ ಹೇಳ್ತಾರೆ, ಕೆಲವು ಡೌಟ್ ಇರುತ್ತೆ ಉತ್ತರ ಕೊಡ್ತಾರೆ. ಋಗ್ವೇದವ ಸಾಮವೇದ ಯಾತಕ್ಕೆ ಬಂತು? ಆ ಪ್ರಶ್ನೆಗೆ ಉತ್ತರ ಕೊಡಬೇಕೀಗ. ವಾಸವ ಎಲ್ಲ ದೇವತೆಗಳು ಸರ್ವೋತ್ತಮ, ವಿಷ್ಣು ವಾಸವ ಯಾಕೆ ಬಂದ? ಆಮೇಲೆ ಮಹರ್ಷಿಗೆ ಇದು ಬಂತು, ಯಜ್ಞಗಳಲ್ಲಿ ಜ್ಞಾನಯಜ್ಞ ಶ್ರೇಷ್ಠ ಅಂತ ಹೇಳ್ತೀರಿ, ಜಪಯಜ್ಞ ಯಾಕೆ ಶ್ರೇಷ್ಠ? ಹಿಂದೆ ಬಂದಿದೆ ಸೇವಾನ್ ದ್ರವ್ಯಮಯ ತಜ್ಞ ಜ್ಞಾನಯಜ್ಞ ಪರಂತ ಅಲ್ಲಿ ಹೇಳಿರೋದು. ಇಲ್ಲಿ ಜಪಯಜ್ಞ ಅಂತ ಹೇಳ್ತಾರೆ, ಇವೆಲ್ಲ ಅಬ್ಸರ್ವ್ ಮಾಡಿರೋದಲ್ಲ, ಎಲ್ಲ ಆಚಾರ ನೋಡಿ ಉತ್ತರ ಕೊಟ್ಟು ಹೇಳ್ತಾರೆ. ಮುಂದೆ ಬರುತ್ತೆ, ಇಲ್ಲೇ ಬರುತ್ತದೆ. ಗಂಧರ್ವಾಣಾಂ ಚಿತ್ರರಸಃ, ಸಿದ್ಧಾನಾಂ ಕಪಿಲೋ ಮುನಿ, ಸಿದ್ಧರಲ್ಲಿ ಕಪಿಲ ಮುನಿ ನಾನು. ಸುಖರೂಪಃ, ಈ ರೀತಿ ಕನ್ಫ್ಯೂಸ್ ಮಾಡಿ ಹೇಳೋದಕ್ಕೆ ಎರಡು ಕಾರಣ, ಎಲ್ಲರೂ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಕಣ್ಣು ಮಿಕ್ಸಪ್ ಮಾಡಿಬಿಡ್ತಾರೆ ಅದರೊಳಗೆ, ಗೊತ್ತಾಯ್ತಾ? ಓ ಕಪಿಲ ಕೂಡ ಒಬ್ಬ ಋಷಿ ಅಷ್ಟೇನೆ ಅಂತ ತಪ್ಪು ತಿಳ್ಕೊಂಬಿಡ್ಬೇಕು, ಆ ರಿಷ್ಟಲ್ಲಿ ಬಂದಿದ್ದರಿಂದ. ಅದೇ ರೀತಿ ಅಹಲ್ಯ ದ್ರೌಪದಿ ಸೀತಾ ತಾ ಸೀತಾ ಹೆಸರು ಬಂದ ತಕ್ಷಣ ನೋಡಿದ್ರ ಇವ್ರ ಮಧ್ಯೆ ಅವರ್ಯಾಕೆ ಬರಬೇಕು ಈ ಮಧ್ಯೆ? ಅಲ್ಲೂ ಹಾಗೇನೆ, ಸಾಕ್ಷಾತ್ ರೂಪ ಶ್ರೇಷ್ಠ ರೂಪ ಇವ್ರಿಗೆರಡು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಕೆಲವರು ತಿದ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸೀತಾ ಅಂತ ಹಾಕಿರ್ಬೇಕು ಅಂಥೇಳಿ ತಾರಾ ತಾರಾ ಮಂಡೋದರಿ ಮಾಡ್ಕೊಂಡ್ಬಿಟ್ಟ. ತಪ್ಪದು ವಾದಿರಾಜ ಸ್ವಾಮಿಗಳು, ಸತ್ಯಧರ್ಮ ಸ್ವಾಮಿಗಳೆಲ್ಲ. ಮತ್ತು ಗರುಡ ಪುರಾಣದಲ್ಲಿ ಏನಂತ ಇದೆ? ಅಹಲ್ಯ ದ್ರೌಪದಿ ಸೀತಾ ಮಂಡೋದರಿ ಅಷ್ಟೇ ಹೊರತು ತಾರಾ ತಾರಾ ಅಲ್ಲ ಅದಿರೋದು. ಇವ್ರು ಬುದ್ಧಿವಂತಿಕೆಯಿಂದ ಚೇಂಜ್ ಮಾಡ್ಕೊಂಡ್ರಿ ಕೆಲವೆಲ್ಲ, ಆ ರೀತಿ ಚೇಂಜ್ ಮಾಡಿಕೊಂಡ್ರೆ ಅಶ್ವತ್ಥಾಮ ಬಲ್ಲಿರು ವ್ಯಾಸಾಹ ಬಂತಲ್ಲಿ, ಪರಶುರಾಮ ದೇವರು ಬಂದರು, ಅವನು ತೆಗೆದುಬಿಟ್ಟಿದ್ದಾರೆ, ಇನ್ನೊಬ್ಬರಿಗೆ ಹಾಕೋಬೇಕಾಗತ್ತೆ. ಯಾರು ಅಲ್ಲಿ ವ್ಯಾಸರೂಪ ಸಾಕ್ಷಾತ್ ರೂಪ, ಪರಶುರಾಮ ರೂಪ ಸಾಕ್ಷಾತ್ ರೂಪ, ಸೇರಿಸಿದ್ದಾರೋ ಇಲ್ಲೋ ಅಲ್ಲಿ ಸೇರಿಸಿದ್ದಾರೆ. ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಇವ್ರಿಗೆ ಗೊತ್ತಾಗಬಾರ್ದು. ಸಾಮಾನ್ಯ ಪದಾರ್ಥ ಬಂದು ಸೇರಿಸಿಬಿಟ್ಟು ಊರಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ? ಯೂಸ್ಲೆಸ್ ಪದಾರ್ಥ ಒದ್ದೆ ಒಳ್ಳೇದು ಸೇರಿಸಿಬಿಡ್ತಾರೆ, ಯಾಕೆಂದ್ರೆ ಯೂಸ್ಲೆಸ್ ಅಂತ ಬಿಟ್ಟು ಹೋಗ್ಬಿಡ್ತಾನೆ, ಒಳ್ಳೇದು ಉಳ್ಕೊಳ್ಳುತ್ತಾಗ ಬರೀ ಪ್ರೆಷರ್ಸ್ ಒಂದೇ ಕಡೆ ಸೇರಿಸಿಬಿಟ್ಟು ಏನಾಗುತ್ತೆ, ಆರಾಮತ್ತು ಅದನ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲ ಮಿಕ್ಸಪ್ ಮಾಡಿದಾಗ ಗೊತ್ತಾಗೋದಿಲ್ಲ. ಇದು ಅಕಸ್ಮಾತ್ ಎಲ್ಲ ಬರೀ ಡೈರೆಕ್ಟಾಗೆ ಬರೆದ್ಬಿಟ್ಟಿದ್ರೆ ಗೀತಾರ ಉಳಿಸ್ತಿದ್ದಿಲ್ಲ, ಜನ ಏನು ಮಾಡಿಬಿಡ್ತಿದ್ರು, ವೈಷ್ಣವ ಹೋಗ್ರ ಅಂತಂದೇ ತೆಗೆದು ಹಾಕ್ಬಿಡ್ತಿದ್ರು. ಇದು ಮಿಕ್ಸಪ್ ಮಾಡಿದಾಗ ಏನಾಗುತ್ತೆ, ಅದು ಉಳಿಸ್ಕೊಂಡ್ಬಿಡ್ತಾರೆ. ಇವು ಎಲ್ಲರೂ ಬೇರೆಯವ್ರಿದ್ರೆ ಕೊಂದು ಹಾಕ್ಬಿಡ್ತಾರೆ, ನಮ್ಮವ್ರು ಒಬ್ಬರು ಇದ್ರೆ ಏನು ಮಾಡ್ತಾರೆ, ಅದರಲ್ಲಿ ಕೊಲ್ಲೋದಿಲ್ಲ. ಯಾಕೆ? ಇವರು ಸೇಫ್ ಗಾರ್ಡ್ ಮಾಡೋದು ಅದನ್ನೆಲ್ಲ ಉಳಿಸ್ತಾರೆ. ಅದಕ್ಕೆ ಈ ರೀತಿ ಗ್ರಂಥಗಳು ನಾಡಿಗೆ ಬರೋದಕ್ಕೊಂದು ಕಾರಣ ಅದು. ಗೊತ್ತು, ಸರಿಯಾಗಿ ಬರೋ ಸ್ವರ್ಗ ಮೂಲಕ ಅಂತ ಉಳಿದವ್ರು ಓದೋದಿಲ್ಲ, ಅದಕ್ಕೆ ಬರೀ ವೈಷ್ಣವ ಬಿಡದವ್ರು ಬಿಟ್ಟೋದಿಲ್ಲ. ಅದನ್ನು ಭಾಗವತ ಯಾತ್ಮ ಭಾಗವತ ತಾತ್ಪರ್ಯ ಬಿಟ್ಟದಲ್ಲಿ ಭಾಗವತ ಬಿಡ್ತಾರೆ, ಅದಕ್ಕೆ ಮಿಕ್ಸಪ್ ಮಾಡಿಬಿಡ್ತಾರೆ ಅದರೊಳಗೆ. ಆರ್ತ ಅರ್ಥ ಮಾಡಿಕೊಂಡಾಗ ಯಾತಕ್ಕೆ ವೇದವ್ಯಾಸರ ಬರೀತಾರೆ ಅದು ರಕ್ಷಣೆ ಮಾಡಬೇಕು ಗ್ರಂಥಗಳನ್ನು ಅವರು ಬಿಡಿ ಮಾಡ್ತಾರೆ ಉಳಿದವ್ರಿಗೆ ಕಷ್ಟ ಆಗುತ್ತೆ ಅದಕ್ಕೇನು ಮಾಡಿಬಿಟ್ರು ಈ ರೀತಿ ಮಾಡಿದಾಗ ಏನು ಬರೀ ಬ್ರಾಹ್ಮಣರು ವಾಟಾರ್ವರು ಕಳೆದುಬಿಟ್ರೆ ಬ್ಲಾಸ್ಟ್ ಮಾಡಿಬಿಡ್ಬೋದು ಗೊತ್ತಾಯ್ತಿಲ್ಲ ಬ್ರಾಹ್ಮಣರು ಕಂಡ್ರೆ ಆಗೋದಿಲ್ಲ ಅದೆಲ್ಲ ಬಾಂಬ್ ಹಾಕ್ಬಿಟ್ಟಿರ್ಬೋದು ಅಲ್ಲಿ ಒಬ್ಬಿದ್ದೊಬ್ಬ ಸೇರ್ಕೊಂಡ್ಬಿಟ್ರೆ ಬ್ರಾಹ್ಮಣ ಸೇಫಲ್ಲಿ ಅದಕ್ಕೆ ಅವನಿಗೋಸ್ಕರ ಉಳ್ಕೊತಾರೆ ನಿಮ್ಮಲ್ಲಿ ಅದಕ್ಕೇನೆ ಯಾವಾಗಲೂ ಕೂಡ ಎಲ್ಲರ ಮಧ್ಯೆ ಸಾಧನೆ ಆಗಿ ಪರಮಾತ್ಮ ಮಾಡಿಸ್ತಾನೆ ಅಂದರೆ ಇಷ್ಟರ ಮಧ್ಯೆ ಇದ್ದರೆ ಕಲಿ ಅಟ್ಯಾಕ್ ಮಾಡ್ತಾರೆ ಹುಡ್ಕೊಂಬಂದು ಬರೀ ಇವರೇ ಎದ್ದುಬಿಟ್ಟಿದ್ದೀರೇ ಭಾಳ ಕಷ್ಟ ಇರ್ತಿತ್ತು ಅದಕ್ಕೆ ಎಲ್ಲರ ಮಧ್ಯೆ ಸಾಧನೆ ಮಾಡಿಸ್ತಾರೆ ಒಬ್ಬೊಬ್ರು ಎಕ್ಸ್ಪ್ಲಿಸಿಟ್ಟಾಗಿ ಒಂದು ಎಕ್ಸ್ಕ್ಲೂಸಿವ್ಲಿ ಬಸಸ್ ಬೇರೆ ಬೇರೆ ಮಾಡಿಬಿಟ್ರೆ ಇವರಿಗೆಲ್ಲ ಎಷ್ಟು ಸುಲಭ ಗೊತ್ತಾ ಕೊಲ್ಲೋದಕ್ಕೆ ಯಾರಿಗೆ ಟೆರರಿಸ್ಟ್ಗಳಿಗೆ ಹೊಂದಾಕ್ಬಿಡ್ತಾರೆ ಇವತ್ತು ತುಂಬ ಜನ ಗೊತ್ತಿಲ್ಲ ವಿ ಐ ಪಿಗಳನ್ನೆಲ್ಲ ಒಂದೆರಡು ವೆಹಿಕಲ್ ಹೋಗೋದಿಲ್ಲ ಅವರು ಎಷ್ಟು ಒಂದು 20-30 ಹೋಗುತ್ತೆ ಯಾವುದಾದ್ರೂ ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಶೂಟ್ ಮಾಡೋಕೆ ಕಾಯ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗ ಯಾರಿಗೆ ಶೂಟ್ ಮಾಡಬೇಕು ಅಂತೇಳಿ ಕೆಲವರು ಎಲ್ಲರೂ ಶೂಟ್ ಮಾಡೋರು ಇರ್ತಾರೆ ಅಂಥವ್ರು ಇರ್ತಾರೆ ಆದರೆ ಅಷ್ಟು ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಉಳ್ಕೊಬಿಡ್ತಾರೆ ಕನ್ಫ್ಯೂಸ್ ಮಾಡಬೇಕು ಅವ್ರಿಗೆ ಪ್ಲೇಟ್ಗಳು ಒಂದೊಂದು ಹೋಗೋದ್ರೆ 3 ಹೋಗುತ್ತೆ ಪ್ಲೇನ್ಗಳು ಯಾವುದ್ರಲ್ಲಿ ಪ್ರಧಾನ ಬೇರೆ ಗೊತ್ತೆ ಗೊತ್ತಾಗೋದಿಲ್ಲ ಆ ರೀತಿನೇ ಯಾವುದ್ರಲ್ಲಿ ಇದೆ ಅದು ಗೊತ್ತಾಗಬಾರ ಆ ರೀತಿ ಮಾಡ್ತಾರೆ ಈ ವೇದ ಈ ಟ್ಯಾಕ್ಸಿಸ್ ಇಟ್ಕೊಂಡೇ ರಾಜಕಾರ ರಿಪ್ಲೈ ಮಾಡ್ಕೊಂಡಿರ್ತಾರೆ ವೇದವ್ಯಾಸರು ಬರೋದ ತಂತ್ರನ ಉಪಯೋಗಿಸ್ಕೊಂಡ್ಬಿಟ್ಟು ಸೇಫ್ ಗಾರ್ಡ್ ಮಾಡ್ಬೇಕಾದ್ರೆ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅದ್ರ ಜೊತೆಗೆ ಅವಾಗ ಏನಾಗುತ್ತೆ ಅದು ಕಳ್ಳರಿಂದ ಕಾಪಾಡೋಕ್ತಾರೆ ಮಿಕ್ಸ್ ಮಾಡೋದು ನಾವು ಕಳ್ಳರಿಂದ ಕಾಪಾಡೋಕೆ ಮಿಕ್ಸ್ ಮಾಡ್ತೇವೆ ಈ ಶಾಸ್ತ್ರವನ್ನು ಕಲಿಯೋ ಜನಗಳಿಂದ ಮಿಕ್ಸ್ ಮಾಡೋದಕ್ಕೋಸ್ಕರ ಹಾಗೆ ಮಾಡ್ತಾರೆ ಸುಖರೂಪ ಅದಕ್ಕೆಲ್ಲ ಪ್ರಶ್ನೆ ಉತ್ತರ ಅದು ಡೈರೆಕ್ಟ್ ಯಾಕೆ ಹೇಳಬಾರದು ಅಂತ ಕೇಳಿ ಅದೇ ಉತ್ತರ ಮತ್ತು ಆಚಾರ್ಯ ಡೈರೆಕ್ಟ್ ಯಾಕೆ ಹೇಳ್ತಾರೆ ಅಂದರೆ ವಾಯುದೇವರು ಬ್ರ್ಯಾಂಡ್ ಇದೆ ಅವ್ರು ಸುಳ್ಳು ಹೇಳೋದಿಲ್ಲ ಅಂತೇಳಿ ಅದ್ರದ್ದು ಏನು ಮಾಡ್ತಾರೆ ಅವರು ಬರೆದ್ರು ಅಂದರೆ ಡೈರೆಕ್ಟ್ ಇರುತ್ತೆ ಅಂತ ಹತ್ರನೇ ಬರೋದಿಲ್ಲ ಅವ್ರು ಬರೆದು ಬಿಟ್ಟರೆ ಹತ್ರ ಕೂಡ 100% ಸರಿಯಾಗಿ ಬರೀತಾರೆ ಆದ್ದರಿಂದ ಬೇರೆ ಕನ್ಫ್ಯೂಷನ್ನೇ ಮಾಡೋದಿಲ್ಲ ಆದ್ದರಿಂದ ಅವ್ರಿಗಂತ ಓದ್ದಂತೆ ಬೇರೆ ಇಟ್ಕೊಂಡ್ಬಿಟ್ರು ಗೊತ್ತಾಯ್ತಾ ಅದಕ್ಕೆ ಸ್ವರ್ಗಂತ ಬೇರೆ ಯಾರು ಪ್ರಿಂಟ್ ಮಾಡಿದಾರೆ ನೋಡಿದ್ದೀರಾ ನಮ್ಮವರು ಮಾಡೋದಲ್ಲಿ ಬೇರೆಯವ್ರು ಯಾಕೆ ಮಾಡ್ತಾರೆ ಪಾಪ ಆದರೆ ಭಾಗವತ ಎಲ್ಲ ಬೇರೆಯವ್ರು ಪ್ರಿಂಟ್ ಮಾಡ್ತಾರೆ ನಮಗಿಂತ ಜಾಸ್ತಿ ಎಲ್ಲ ಪುರಾಣ ಪ್ರಿಂಟ್ ಮಾಡೋದು ಬೇರೆಯವರೇನೆ ಈಗ ತಬೀಬೇಕಾದ ವಿಷಯ ಅದರಲ್ಲಿ ಇದೆ ಅಂತ ಪ್ರಿಂಟ್ ಮಾಡ್ತಾರೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದರ್ಶನ ಭಾಷೆ 3 ಭಾಷೆ ಯಾತಕ್ಕೆ ಉಪಯೋಗಿಸ್ತಾರೆ ಅನ್ನೋದಕ್ಕೆ ಕಾರಣ ಎಲ್ಲರೂ ತಿಳಿಯಾಗಿದ್ದು ಬಿಟ್ಟರೆ ಒಂದೇ ಭಾಷೆ ಉಪಯೋಗಿಸ್ತಾರೆ ಅನ್ವಾಂಟೆಡ್ ಫಲ ಇದ್ದ ಕೋಡ್ ವರ್ಡ್ಸ್ ಉಪಯೋಗಿಸ್ತಾರೆ ಅವ್ರಿಗೆ ಅರ್ಥ ಆಗಬಾರ್ದು ಇವನು ಕೂತಿದ್ದಾನೆ ಎಬ್ಬಿಸೋ ಎಬ್ಬಿಸಿ ಕಳ್ಸೋಕ್ಕೆ ಬರಲ್ಲ ಅರ್ಥ ಆಗಿಬಿಟ್ರೆ ಸೀಕ್ರೆಟ್ ಮಹತ್ವ ಇರೋದಿಲ್ಲ ಏನು ಮಾಡ್ತಾರಾಗ ಸೀಕ್ರೆಟ್ ರಹಸ್ಯವಾಗಿ ಹೇಳಿಬಿಟ್ರೆ ಗೊತ್ತಾಗೋದಿಲ್ಲ ಕೊನೆಗೆ ಅವನು ಏನೋ ಹೇಳಿದ್ರು ಗೊತ್ತಾಗಲಿಲ್ಲ ಅಂತ ಹೇಳ್ಬಿಡ್ತಾರೆ ಈ ರೀತಿ ಮಾಡೋದೇ ಶಾಸ್ತ್ರದ ವೈಶಿಷ್ಟ್ಯ ಅದು ಅಲ್ಲ ಡೈರೆಕ್ಟ್ ಸರ್ವ ಸರ್ವಮೂಲ ಸಮಾಧಿ ಭಾಷೆ ಬಾತೆ ಹರಿರೇವ ಪರ ಹರಿರೇವ ಗುರು ಅದು ಕುಳಿದವ್ರು ಕಣ್ಣು ಮುಚ್ಚೋಳಕ್ಕೆ ಹೋಗೋದಿಲ್ಲ ಅರ್ಥ ಆಯ್ತಾ ಸುಖರೂಪ ಪಾಲ್ಯತೆ ನೀಯತೆ ಚ ಲೀಯತೆ ಚ ಜಗದನೇ ನೀತಿ ಕಪಿಲ ಇದಕ್ಕೆಲ್ಲ ಕಪಿಲ ಶಬ್ದಕ್ಕೆ ಎಲ್ಲ ಬಿಟ್ಟು ಕಪಿಲ ಶಬ್ದಕ್ಕೆ ಯಾತಕ್ಕೆ ಅರ್ಥ ಹೇಳ್ತಾರೆ ಡೈರೆಕ್ಟ್ ರೂಪ ಆದ್ರಿಂದ ಅದಕ್ಕೆ ಅರ್ಥ ಹೇಳ್ತಾರೆ ಸುಖರೂಪ ಉಳಿದಕ್ಕೆಲ್ಲ ಗೀತಾ ತಾತ್ಪರ್ಯದಲ್ಲಿ ಅರ್ಥ ಹೇಳ್ತಾರೆ ಇಲ್ಲಿ ಇದಕ್ಕೆ ಮಾತ್ರ ಅರ್ಥ ಹೇಳ್ತಾರೆ ಸುಖರೂಪ ಕಪಿಲ ಅಂತಿದೆ ಕಪಿಲ ಕಾ ಪಿ ಲ ಮೂರಿದೆ ಕ ಪ ಲಿ ಮೂರು ತೋರಿಸ್ತಾರಲ್ಲ ಈಗ ಕ ಅಂದರೆ ಸುಖ ಅಂತ ಅರ್ಥ ಕ ಅಂದರೆ ಸುಖ ಅದಕ್ಕೆ ಸುಖರೂಪ ಆಮೇಲೆ ಪ ಅಂದ್ರೇನು ಎಲ್ಲವನ್ನೂ ಪಾಲನೆ ಮಾಡ್ತಾನೆ ಅದಕ್ಕೆ ಪ ಆಮೇಲೆ ಎಲ್ಲವನ್ನೂ ಕೂಡ ಲಯ ಮಾಡ್ತಾನೆ ಅದಕ್ಕೆ ಲ ಕ ಪಿ ಲ ಅಂತ ದೇವರ ಹೆಸರು ಜಗದನೇನೀತಿ ಕಪಿಲ ಪರಮಾತ್ಮ ಸುಖರೂಪನಾಗಿದ್ದಾನೆ ಜಗತ್ತನೇನ ಪಾಲ್ಯತೆ ಅಸ್ಮಿನ್ ಲೀಯತೆ ಆದ್ದರಿಂದ ಕಪಿಲ ಸೃಷ್ಟಿಕರ್ತದಿಂದ ಪಳೆಯಕರ್ತನು ಎಲ್ಲವನ್ನೂ ಅವನೇ ಆಗಿದ್ದಾನೆ ಕಪಿಲ ಇದು ಕಪಿಲ ಶಬ್ದದ ವಿಶೇಷ ಅರ್ಥ ಪ್ರೀತಿ ಹಾಗೊಂದು ಕಪಿಲ ಶಬ್ದಕ್ಕೆ ಕಾಮದ ಸುಖ ಅಂತ ಅರ್ಥ ಮಾಡಿದ್ರಲ್ಲ ಏನು ಆಧಾರ ಅಂದರೆ ಪ್ರೀತಿ ಸುಖಂ ಕಂ ಆನಂದ ಇತ್ಯಭಿಧಾನಂ ಹಿಂದೆ ಐತ್ರೇಯದಲ್ಲಿ ಬಂದಿತ್ತು ನೆನಪಿದೆಯಾ ಅಲ್ಲ ಆ ಕಂಬ್ರಹ್ಮ ಬಂದು ಇನ್ನೊಂದು ಕತರಹ ಅಂತ ಬಂದಿತ್ತು ಕತರಹ ಆಚಾರ ಅರ್ಥ ಏನಂತ ಬರೆದಿರೋದಕ್ಕೆ ಆನಂದ ತಮಃ ಅಂತ ಬರೆದಿತ್ತು ಆನಂದ ತಮಃ ಕ ಅಂದ್ರೆ ಆನಂದ ಪ್ರೀತಿ ಸುಖಂ ಕಂ ಆನಂದ ಇವೆಲ್ಲ ಪರ್ಯಾಯ ಪದಗಳಾದ್ರಿಂದ ಕಂ ಅಂದ್ರೆ ಸುಖಂ ಅಂತ ಅರ್ಥ ಅದಕ್ಕೆ ಕಪಿಲ ಅರ್ಥ ಆಯ್ತು ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ ಚ ಇನ್ನು ಕಂ ಅಂದರೆ ಪರಮಾತ್ಮ ಅಂತ ಅರ್ಥ ಇದ್ದೇ ಇದೆ ಆದ್ರಿಂದಾಗಿನೇ ಯಾತಕ್ಕೆ ಕಂ ಅಂದರೆ ಬ್ರಹ್ಮ ಆನಂದಮಯೋ ಅಭ್ಯಾಸ ಅದಕ್ಕೆ ದೇವರಿಗೆ ಕಂ ಅಂತ ಕರೀತಾರೆ ಖಂ ಬ್ರಹ್ಮ ಇತಿ ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ರೇ ಜ್ಞಾನೈಹಿ ಬಿಭರ್ತಿ ಜಾಯಮಾನಂಚ ಪಶ್ಯೇತ್ ಇನ್ನು ದೊಡ್ಡ ಖ ಖಾ ಮೊದಲು ಸುಖ ಖ ಅಂದರೆ ಆಕಾಶ ಅಂದರೆ ವ್ಯಾಪ್ತ ಖ ಅಂದರೆ ಇಂದ್ರಿಯ ಯೋ ಅಂತಃಪ್ರವಿಶ್ಯ ಅದಕ್ಕೆ ದೇವರಿಗೆ ಖ ಅಂತ ಹೆಸರು ವ್ಯಾಪ್ತನಾಗಿದ್ದರಿಂದ ಆಕಾಶದಂತೆ ಖ ಮತ್ತು ಇಂದ್ರಿಯ ಖ ಇಂದ್ರಿಯಗಳು ಅದಕ್ಕೋಸ್ಕರ ಇಂದ್ರಿಯೇಶ ಇಂದ್ರಿಯ ಅಂತರ್ಯಾಮಿ ಅದಕ್ಕೂ ಖ ಅಂತ ಕರೀತಾರೆ ಕ ಖ ಎಲ್ಲವೂ ಇಷ್ಟೇ ಹೆಸರು ಅಜ ಆನಂದ ಕ ಖ ಗ ಘ ಅಷ್ಟೇ ಅಲ್ಲ ಎಲ್ಲವೂ ಪರಮಾತ್ಮನ ಹೆಸರುಗಳೇ ಇಲ್ಲಿ ಕಾ ಅಂದ್ರೆ ನೀರು, ಖಾ ಅಂದ್ರಲ್ಲ, ಕಾ ಅಂದ್ರೆ ನೀರು, ಹಾಗೆ ನೀರು ಅಂತ ಅರ್ಥ, ಆನಂದ ಅಂತ ಅರ್ಥ, ಅನೇಕ ಅರ್ಥಗಳು. ಅದರಲ್ಲಿ ಇಲ್ಲಿ ಬೇಕಾದ ಅರ್ಥ ಯಾವುದ? ಆನಂದ. ಋಷಿಂ ಪ್ರಸೂತಂ, ಅದಕ್ಕೆ ಆಚಾರ್ಯ ತಮ್ಮನ್ನು ಕರ್ಕೋಬೇಕಾದ್ರೆ ಇದು ಯಮಕ ಭಾರತದೊಳಗೆ ಕತೀರ್ಥ ಅಂತ ಕರ್ಕೊಂಡಿದ್ದಾರೆ. ಕತೀರ್ಥ ಅದೇನಂತ ಅರ್ಥ? ಆನಂದ ತೀರ್ಥ ಅಂತ. ಕತೀರ್ಥ ಸುಖತೀರ್ಥ ನಾಮ, ಕತೀರ್ಥ ನಾಮ ಅಂತ ಕರ್ಕೊಂಡಿದ್ದಾರೆ. ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ರೇ ಜ್ಞಾನೈಹಿ ಬಿಭರ್ತಿ ಜಾಯಮಾನಂಚ ಪಶ್ಯೇತ್ ಸುಖಾದಾನಂತಾತ್ ಪಾಲನಾತ್ ಪಾಲಾಪನಾಚ್ಚ ಯಂ ವೈ ದೇವಂ ಕಪಿಲ ಮುದಾಹರಂತೀತಿ ಚ ಬಾಭ್ರವ್ಯ ಶಾಖಾಯಾಮ್. ಅದಕ್ಕೆ ಆಚಾರ್ಯರು ಇಷ್ಟು ಅರ್ಥ ಹೇಳಿದ್ದನ್ನ ಪ್ರೂವ್ ಮಾಡೋಕ್ಕೆ ವೇದ ವಾಕ್ಯ ಕೋಟ್ ಮಾಡಿಬಿಡ್ತಾರೆ ಪೂರ್ತಿಯಾಗಿ. ಬಾಭ್ರವ್ಯ ಶಾಖ ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ರೇ ಜ್ಞಾನೈಹಿ ಬಿಭರ್ತಿ ಜಾಯಮಾನಂಚ ಪಶ್ಯೇತ್. ಪರಮಾತ್ಮ ಜ್ಞಾನಪೂರ್ಣನಾಗಿ ಎಲ್ಲವನ್ನೂ ಸದಾಕಾಲ ನೋಡ್ತಿರೋದ್ರಿಂದ ಕಪಿಲ ಅಂತ ಹೆಸರು. ಇನ್ನೊಂದು ಕಾರಣ ಸುಖಾತ್ ನೋಡಿ, ಕಾ ಸುಖಾತ್, ನಮಗೂ ಸುಖ ಇದೆ ಅಂತ ಕೇಳಿದ್ರೆ ಅನಂತಾತ್ ಸುಖಾತ್. ಪರಮಾತ್ಮ ಸುಖ ಎಂಥದ್ದದು? ಅನಂತ ಸುಖ. ನಮ್ಮದೆಷ್ಟು ಸುಖ ದುಃಖ ಯಾವ ಜೊತೆಗೆ ಇರುತ್ತದೆ. ಪಾಲನಾತ್ ಪಾಲನೆ ಮಾಡ್ತಾನೆ, ಲಾಪನಾತ್ ಲಯ ಮಾಡ್ತಾನೆ, ಅದಕ್ಕೆ ಲೀಯತೆ ಪಾಲ್ಯತೆ ಅರ್ಥ ಬಂತು. ಎಂ ವೈ ದೇವಂ ಕಪಿಲ ಮುದಾಹರಂತಿ ಇತಿ ಚ ಬಾಭ್ರವ್ಯ ಶಾಖಾಯಾಮ್. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗಗಳು ಅದೆಲ್ಲ ಬಿಡಿಸಿ ಹೇಳ್ತಾ ಬರ್ತಾರೆ ಒಂದೊಂದು. ಇನ್ನು ನಾನು ಇಂಥದ್ದು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಗ ಹೊಸ ಪದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಾಳೆ ಪಾಠ ಇರೋದಲ್ಲ ನಾಡಿದ್ದು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಹೃದಾ.